ஹரி ஓம் ஸ்ரீ குருப்பியோ நம. அப்ரமம் மங்கரயித்தம் அதிரம் இமலம் சதா ஆனந்த தீர்த்தமத்லம் பதேதாபத்ரயாபகம் நித்யா சித்தாந்த புத்வாந்த வித்வம்ஷ்ண சிக்ஷ்ண ஜெய்தீர்த்தாக்கியதனி பாததாம் நோஹதம்பரே அத்திகிருத்த கல்போயம் பிரத்யர்த்தி ஸ்ரீகேசரி வியாச தீர்த்த குருபூயாத் அஸ்மதிஷ்டாத் சித்தையே தபோ வித்யா விரத்தியாதி சத்மனோகாகரானம் வாதிராஜ குருன் வந்தே ஐக்கிய பதாஷ்யான் பூஜ்ய ராகவேந்திராய சத்யசிரமரதாய பததாங்க புருஷாய நமதாம் காமதேனவே துருவாதி பாந்திரவிய வைஷ்ணவேந்திரவரேந்திரவே ஸ்ரீ ராகவேந்திரவே நமத்தியாளவே ஆபாத மொழிபயந்தம் குருநாமாபியஸ்மரே தென விக்னஹ பிரஷ்யந்தி சித்தித மனோரசாஹ ஹரிஹி ஓம் ஸ்ரீ குருப்பியோ நம. நாவு பாகவதத்தில் பருவந்த கெலவு பகவந்தன சிந்தனைகளன்னு நோட்தா பந்திதீவி. நமக்கு பகவந்தன அவதாரங்களெல்லாம் கூட ಬಹಳ ಸುಂದರವಾದ ಸಂದೇಶವನ್ನು ಕೊಡುವಂತಹದ್ದು ಭಾಗವತ ಅಂದ್ರೆ ಕೃಷ್ಣನ ನೆನಪು ಬರುತ್ತೆ. ಸೊ ಕೃಷ್ಣನ ಬಗ್ಗೆ ನಾವು ತಿಳ್ಕೊಳ್ಳಕ್ಕೆ ಮುಂಚೆ ಆ ಕೃಷ್ಣನ ಅವತಾರಗಳೇ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿದಂತೆ ಎಲ್ಲ ಅವತಾರಗಳು ಪೂರ್ಣ ಅವತಾರಗಳು, ಕೃಷ್ಣನೇ ಆಗಿದ್ದಾನೆ ಅಂತ ಹೇಳಿ ಆ ಭಗವಂತನ ಅವತಾರಗಳ ಬಗ್ಗೆ, ಆ ಭಗವಂತನ ಸೃಷ್ಟಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಬರಬೇಕಂತ ಹೇಳಿ ನೋಡಿದ್ವಿ. ಸಂಕ್ಷೇಪವಾಗಿ ಆ ಸೃಷ್ಟಿ ನೋಡ್ತಾ ಬಂದು ನಿನ್ನೆ ಆಕಾಶ ತತ್ವ ಅದು ತಾಮಸಾಹಂಕಾರದಿಂದ ಬರುವಂತಹ ಪಂಚಭೂತಗಳು ಪಂಚತನ್ಮಾತ್ರಗಳ ವಿಷಯವನ್ನು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಆಕಾಶ ತತ್ವ ಮೊದಲು ಆ ಶಬ್ದ ಗುಣ ತನ್ಮಾತ್ರಗಳು, ಅದಾದ ಮೇಲೆ ಆ ಪಂಚಭೂತಗಳು ಅವು ಸೃಷ್ಟಿಯಾಗುವಂತಹದ್ದು. ಶಬ್ದ ಗುಣ ಬೇಕು, ಗುಣ ಬಂದ ಯಾಕಂದ್ರೆ ಗುಣವಿಲ್ಲದೆ ವಸ್ತುವಿಲ್ಲ. ಸೊ ಗುಣ ಸೃಷ್ಟಿ ಮೊದಲು ಶಬ್ದ, ಅದ ಆಕಾಶ, ಆಕಾಶದಿಂದ ವಾಯು ಸೃಷ್ಟಿಯಾಯಿತು ಅಂತ ಹೇಳಿ ಆ ಶಬ್ದ ಗುಣದ ಲಕ್ಷಣ ಸ್ವಲ್ಪ ನೋಡಿದ್ವಿ ನಿನ್ನೆ. ಸೊ ಈ ಆಕಾಶದಿಂದ ವಾಯು, ಸೊ ಅದೇ ನಭಸೋತ ವಿಗುರುವಾಣಾದ ಅಭೂತ್ ಸ್ಪರ್ಶ ಗುಣೋ ನಿಲಹ ಪರಾನ್ವಯ ಶಬ್ದವಾಂಶ ಪ್ರಾಣವೋಧ ಸಹೋಬಲಂ ಅಂತ ಭಾಗವತದಲ್ಲಿ ಬರ್ತದೆ. ಆ ವಾಯುವಿನ ಉತ್ಪತ್ತಿ ಹೇಳುವಾಗ ಆಕಾಶದಿಂದ ವಾಯುವಿನ ಸ್ಪರ್ಶ ಗುಣ ಬಂತು. ಸ್ಪರ್ಶ ಗುಣ ಅದಾದ ಮೇಲೆ ಸ್ಪರ್ಶ ಗುಣ ಇರುವಂತಹ ವಾಯು, ನಮಗೆ ವಾಯುವಿಗೆ ಸ್ಪರ್ಶ ಗುಣ ಇದೆ, ಆಕಾಶಕ್ಕೆ ಸ್ಪರ್ಶ ಗುಣವಿಲ್ಲ. ಆಕಾಶಕ್ಕೆ ಶಬ್ದ ಗುಣ ಇದೆ, ಆಕಾಶದಿಂದ ಬಂದ ಕಾರಣದಿಂದ ಆ ಉಪಾದಾನವಾಗಿದೆ ನೋಡು. ಆಕಾಶ ಸ್ಪರ್ಶಕ್ಕೂ ಅನಿಲಕ್ಕೂ ಉಪಾದಾನವಾಯಿತು. ಆದ್ದರಿಂದ ಆ ವಾಯುವಿಗೆ ಆಕಾಶದಲ್ಲಿರುವ ಶಬ್ದ ಗುಣ ಅಂದ್ರೆ ಸ್ಪರ್ಶ ಗುಣ ಶಬ್ದ ಗುಣ ಎರಡೂ ಇದೆ. ವಾಯು ನಮಗೆ ವಾಯು ಮೂಲಕವಾಗಿ ಶಬ್ದವೂ ಹೋಗುತ್ತೆ. ವಾಯು ನನಗೆ ನಮಗೆ ಮೈಗೆ ಒಂದು ಗಾಳಿ ತಾಕಿದ್ರೆ ಆಹಾ ಗಾಳಿ ತಾಕಿದ್ರು ಸ್ಪರ್ಶ ಗುಣ. ಸೊ ವಾಯುವಿಗೆ ಸ್ಪರ್ಶ ಗುಣ ಶಬ್ದ ಎರಡು ಗುಣಗಳಿದೆ ವಾಯುವಿಗೆ. ಈ ವಿಧವಾಗಿ ಪರಾನ್ವಯ ಶಬ್ದಮಾಸ ಪ್ರಾಣ, ಇನ್ನೊಂದು ಇಲ್ಲಿ ಒಂದು ಆ ಗುಣದ ಜೊತೆಲಿ ವಾಯುವಿಗೆ ಆ ಗುಣ ಇರೋ ಜೊತೆಲಿ ಇನ್ನೊಂದು ವಿಷಯವನ್ನು ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಆ ಪ್ರಾಣ ಆ ವಾಯುವಿನ ಒಳಗೆ ಮುಖ್ಯ ಪ್ರಾಣ ಇದ್ದಾನೆ. ಸೊ ಆ ಮುಖ್ಯ ಪ್ರಾಣನಿಗೆ ಇರುವ ಲಕ್ಷಣ ಕೆಲವು ಗುಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮುಖ್ಯ ಪ್ರಾಣ, ಸೊ ವಾಯು ಒಳಗಿರುವ ಮುಖ್ಯ ಪ್ರಾಣನಿಗೆ ಪರ ಶ್ರೇಷ್ಠನಾದವನು ಅವನಿಗೆ ಇರುವ ಲಕ್ಷಣಗಳು ಪ್ರಾಣ ಓಧ ಸಹೋಬಲಂ ಅಂತೇಳಿ. ಅವನಿಗೆ ಪ್ರಾಣ, ನಮ್ಗೆ ಪ್ರಾಣಶಕ್ತಿ, ಆ ಮುಖ್ಯ ಪ್ರಾಣದೇವರಿದ್ದರೆ ಪ್ರಾಣ ಇರುತ್ತೆ. ಮುಖ್ಯ ಪ್ರಾಣದೇವರು ಹೊರಗೆ ಹೋದ್ರೆ ಪ್ರಾಣ ಇಲ್ಲ. ಆದ್ದರಿಂದ ಮುಖ್ಯ ಪ್ರಾಣದೇವರು ಎಲ್ಲ ಜೀವರಾಶಿಗೆ ಆ ಪ್ರಾಣ ಶಕ್ತಿಯನ್ನು ಕೊಡ್ತಾರೆ. ಅವರಿಗೆ ಓದಸ್ಸು ಇದೆ, ಸಹ ಅಂತ ಅದು ಇದೆ, ಬಲ ಇದೆ. ಈ ಶಬ್ದಗಳಿಗೆ ಏನರ್ಥ? ಪ್ರಾಣ ಓದಸ್ಸ ಹೋಗಲಂ ಅಂತ ಹೇಳಿದ್ರೆ ಸರ್ವಚೇಷ್ಟ ಇತೃತ್ವಾದ್ದು ಪ್ರಾಣ. ಎಲ್ಲರ ಚಟುವಟಿಕೆ, ನಮ್ಮ ಶರೀರದ ಚಟುವಟಿಕೆಗಳು, ವ್ಯಾಪಾರಗಳೆಲ್ಲ ಆಲ್ ಆಕ್ಟಿವಿಟೀಸ್ ಅದಾಗಬೇಕಂದ್ರೆ ಪ್ರೇರಕನಾಗಿದ್ದು ಮುಖ್ಯ ಪ್ರಾಣ ಇದ್ದಾನೆ. ಆದ್ದರಿಂದ ಆ ಮುಖ್ಯ ಪ್ರಾಣದಲ್ಲಿ ಈ ಪ್ರಾಣ ಗುಣ ಏನಂದ್ರೆ ಎಲ್ಲರಿಗೂ ಚೇಷ್ಟೆಗಳಂದ್ರೆ ಆಕ್ಟಿವಿಟೀಸ್ ಕೊಡುವವನು, ಚಟುವಟಿಕೆಗಳನ್ನು ಕೊಡುವವನು ಅಂತ ಹೇಳಿ. ಅದಾದ ಮೇಲೆ ಅದು ಅದ ಮುಖ್ಯ ಪ್ರಾಣ ಗುಣ. ಅದಾದ ಮೇಲೆ ಇನ್ನೊಂದು ಓಜಃ ಅಂತೇಳಿ. ಓಜಃ ಅಂದ್ರೆ ಏನು? ಆ ಓಜಃ ಅನ್ನೋ ಶಬ್ದಕ್ಕೆ ಪ್ರಾಣ ಅಭಿಭವ ಶಕ್ತಿ ಸಹ ಓಜಃ ಅಂತೇಳಿ. ಅಭಿಭವ ಶಕ್ತಿ ಅಂದ್ರೆ ಎಲ್ಲರನ್ನು ಪರಾಭವಗೊಳಿಸುವವನು. ಮುಖ್ಯ ಪ್ರಾಣ ದೇವರು ಎಲ್ಲರನ್ನು, ದೇವತೆಗಳು ಅವರು ವಾದ ಮಾಡಿದ್ರೆ ನಾನು ದೊಡ್ಡ ಅಂದ್ರೆ ಅವರೆಲ್ಲರನ್ನು ಪರಾಭವಗೊಳಿಸಿ ತಾನು ಎಲ್ಲ ದೇವತೆಗಳಿಂದ ಮೀರಿ ನಿಂತಿದ್ದೀನಿ ಅಂತ ತೋರಿಸ್ಕೊಟ್ಟ. ಎಲ್ಲ ದೇವತೆಗಳನ್ನು ಪರಾಭವಗೊಳಿಸುವಂತಹ ಸಾಮರ್ಥ್ಯ ಇದೆ. ಆದ್ದರಿಂದ ಆ ಮುಖ್ಯ ಪ್ರಾಣನಿಗೆ ಈ ಸಾಮರ್ಥ್ಯವನ್ನು ಓಜೋ ಗುಣ, ಓಜಸ್ಸು ಅಂತ ಕರೆದಿದ್ದಾರೆ. ಅನಭಿಭಾವ್ಯತ್ವಾತ್ ಸಹ ಅಂತೇಳಿ, ಅವನಿಗೆ ಸಹ ಗುಣ ಅಂತ ಹೇಳಿದರೆ ಎಲ್ಲರನ್ನೂ ಪರಾಭವಗೊಳಿಸುತ್ತಾನೆ. ಅವನನ್ನು ಯಾರು ಸೋಲಿಸುವುದಿಲ್ಲ, ಪರಾಭವಗೊಳಿಸುವುದಿಲ್ಲ ಅಂತೇಳಿ. ಮತ್ತೆ ಅವನಿಗಿಂತ ಮೀರಿ ಪರಮಾತ್ಮ ಇದ್ದಾನಲ್ವಾ ಅಂದ್ರೆ ಪರಮಾತ್ಮನ ಭಕ್ತನಾಗಿ ಬಿಟ್ಟ ಮುಖ್ಯ ಪ್ರಾಣ. ಆದ್ದರಿಂದ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ, ಸ್ವತಂತ್ರನಾಗಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಮುಖ್ಯ ಪ್ರಾಣ ದೇವರನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಇನ್ನ ಇತರರು ಯಾರಿದ್ದಾರೋ, ಕಳೆಗಿರುವವರು, ಅವರು ಯಾರು ಕೂಡ ಮುಖ್ಯ ಪ್ರಾಣದೇವರನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಯಾರಿಗೆ ಸೋಲದೆ ಇರುವ ಗುಣ ಅದಕ್ಕೆ ಸಹಗುಣ ಅಂತ ಕರೀತಾರೆ. ಅದಾದ ಮೇಲೆ ಬಲ ಅನ್ನೋದು, ಬಲ ಅಂತ ಹೇಳಿದರೆ ಭಗವದ್ ಇಚ್ಛೆಗೆ ತಕ್ಕಂತೆ ತನ್ನ ಇಚ್ಛೆಯನ್ನು ಮಾಡುವವರು. ಅಫ್ಕೋರ್ಸ್ ಭಗವದ್ ಇಚ್ಛೆಗೆ ವಿರುದ್ಧವಾಗಿಯೂ ಮಾಡೋದಿಲ್ಲ, ಭಗವದ್ ಇಚ್ಛೆಗೆ ಅನುಸಾರವಾಗಿ ತಾನು ಇಚ್ಛೆಯನ್ನು ಮಾಡದ ಅದರ ಮೂಲಕವಾಗಿ ಎಲ್ಲವನ್ನು ಮಾಡುವ ಸಾಮರ್ಥ್ಯ ಯಾವುದಿದೋ ಅದು ಬಲ. ಅಂತಹ ಬಲ ಅನ್ನುವ ಗುಣ ಆ ಮುಖ್ಯ ಪ್ರಾಣದೇವರಿಗೆ ಅಂತ ಹೇಳಿ ಈ ಒಂದು ವಿಶೇಷವಾದ ಅಂಶವನ್ನು ಹೇಳ್ತಾರೆ. ಇದು ಹೇಳುವಾಗ ಆಚಾರ್ಯರ ಎನ್ಸೈಕ್ಲೋಪೀಡಿಕ್ ನಾಲೆಜ್ ನಾವು ನೋಡಬಹುದು. ಇದರ ವ್ಯಾಖ್ಯಾನಗಳನ್ನು ಯಾರು ಸರಿಯಾಗಿ ನೋಡಲಿಲ್ಲ. ಈ ಶಬ್ದಗಳಿಗೆ ಅರ್ಥವನ್ನಾಲಿಸಿ ಯಾರು ಎಲ್ಲಿ ಈ ಶಬ್ದಗಳಿಗೆ ಅರ್ಥ ಎಲ್ಲಿಂದ ಬಂತು ಅಂತ ಹೇಳಿದರೆ ಈ ಭಾಗವತ ಶ್ಲೋಕ ಇರುವಾಗ ಅದು ಮಹಾಭಾರತದಲ್ಲಿ ಅದರ ವ್ಯಾಖ್ಯಾನ ಇದೆ. ಈ ಅಂದರೆ ಏಕಕಾಲದಲ್ಲಿ ಎಲ್ಲ ಪುರಾಣಗಳ ಭಾಗವತ ಭಾರತ ಇತಿಹಾಸಗಳ ಎಲ್ಲ ವೇದಗಳ ಎಲ್ಲ ಅವ್ರ ತಲೆಯಲ್ಲಿ ಹಾಗೇ ಕೂತಿರುತ್ತೆ. ಎಲ್ಲಿ ಯಾವುದಕ್ಕೆ ಲಿಂಕ್ ಮಾಡಬೇಕು ಅಲ್ಲಿ ಅದಕ್ಕೆ ತಕ್ಕಂತೆ ಲಿಂಕ್ ಮಾಡಿ ಹೇಳ್ತಾರೆ. ಅದಕ್ಕೆ ಮಹಾಭಾರತದಿಂದ ಬರುವಂತಹ ಮಾತು, ಸರ್ವಚೇಷ್ಟ ಇತೃತ್ವಾತ್ ಪ್ರಾಣೋ ವಿಭವ ಶಕ್ತಿ ಓಜಸ್ವನಭಿಭಾವ್ಯತ್ವಾತ್ ಸಹಸ್ರ ಸ್ವೇಚ್ಛಯಾ ಕೃತೇ ಬಲಂ ವಿಧಾರಕತ್ವಾಚ ವಿಸುತಿರು ವಾಯುರುಚ್ಯತೆ ಅಂತ ಭಾರತದಲ್ಲಿ ಹೇಳಿದ್ದಾರೆ. ಅದನ್ನೇ ಈ ಭಾಗವತ ಶ್ಲೋಕಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಕೋಟ್ ಮಾಡಿ ಹೇಳ್ತಾರೆ. ಹೀಗೆ ಇರುವುದರಿಂದ ಆ ವಿದ್ಯುತಿ ಅನ್ನುವ ಗುಣ ಕೂಡ ಅಲ್ಲಿ ಮಹಾಭಾರತದಲ್ಲಿ ಒಂದು ಎಕ್ಸ್ಟ್ರಾ ಆಗಿ ಹೇಳ್ತಾರೆ. ವಿದ್ಯುತ್ ವಿಧಾರಕತ್ವಾಚ ವಿದ್ಯುತಿ ಅಂತೇಳಿ ಎಲ್ಲರನ್ನೂ ಧಾರಣೆ ಮಾಡ್ತಾರೆ. ವಿಧಾರಕತ್ವ ಅದು ಈ ಭಾಗವತದಲ್ಲಿ ಹೇಳಿಲ್ಲ, ಅದು ಉಪಲಕ್ಷಣತೆಯ ಭಾರತದಲ್ಲಿ ಹೇಳ್ತಾರೆ. ಅದನ್ನು ಇಳಿಸ್ಕೊಳ್ಳಿ. ಭಾಗವತದಲ್ಲಿ ವಿದ್ಯುತಿ ಅನ್ನುವ ಗುಣ ಕೂಡ ಮುಖ್ಯ ಪ್ರಾಣದೇವರಿಗೆ. ವಿದ್ಯುತಿ ಅಂದ್ರೆ ಏನು? ವಿದ್ಯುತಿ ಅಂದ್ರೆ ವಿಧೃತಿ, ವಿಶೇಷವಾಗಿ ಎಲ್ಲರನ್ನು ಧಾರಣೆ ಮಾಡುವುದು ಅಂದರೆ ಪ್ರಪಂಚ ಧಾರಣ, ಅದು ಮಾಡುವ ಶಕ್ತಿ ಕೂಡ ಇರುವ ಕಾರಣ ವಿದ್ಯುತಿ ಅನ್ನುವ ಗುಣ ಕೂಡ ಮುಖ್ಯ ಪ್ರಾಣರಿಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಆ ಸೃಷ್ಟಿಯ ಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಹೇಳ್ತಾರೆ. ವಾಯೋರಪಿ ವಿಕುರ್ವಾಣ ಕಾಲಕರ್ಮ ಸ್ವಭಾವತಃ ಉದಪದ್ಯದ ತೇಜೋವೈ ರೂಪವತ್ ಸ್ಪರ್ಶ ಶಬ್ದವತ್ ಅಂತ ಹೇಳಿ ಆ ಶಬ್ದ ಆಕಾಶ ಆದ ಮೇಲೆ ಸ್ಪರ್ಶ ವಾಯುದೇವರ ವಾಯು ಪ್ರವಾಹ ವಾಯು ಅದು ಸೃಷ್ಟಿ ಪಂಚಭೂತಗಳಲ್ಲಿ ಬರುವ ವಾಯು ಅದು ಸೃಷ್ಟಿಯಾದ ಮೇಲೆ ಆ ಪಂಚಭೂತಗಳಲ್ಲಿ ಬರುವ ವಾಯುವಿನಿಂದ ರೂಪ ಇರುವಂತಹ ರೂಪಗುಣವು ಆ ರೂಪಗುಣ ಇರುವಂತಹ ತೇಜಸ್ಸು ಅಗ್ನಿ ತೇಜಸ್ಸು ಆ ಪೃಥ್ವಿಯ ಆಪಸ್ ತೇಜೋ ವಾಯುರಾಕಾಶ ಅಂತ ನಾವು ಹೇಳ್ತೀವಿ. ಆ ಆಕಾಶದಿಂದ ವಾಯು ಬಂದ ಮೇಲೆ ವಾಯುವಿನಿಂದ ಆ ಗುಣ ಆ ರೂಪ ಅನ್ನುವ ಗುಣ ಆ ರೂಪ ಅನ್ನುವ ಗುಣ ಇರುವಂತಹ ತೇಜಸ್ಸು ಬಂತು. ಇದು ಉಪಾದಾನವಾಯಿತು, ವಾಯುವಿನ ಉಪಾದಾನವಾಯಿತು ಅಂದ್ರೆ ಅದರಿಂದ ವಾಯುವಿನ ಉಪಯೋಗಿಸ್ಕೊಂಡು ಬಂತು. ಆದ್ದರಿಂದ ಇದಕ್ಕೇನಾಯ್ತು, ಈ ರೂಪ ಅನ್ನೋದಿದೆ, ರೂಪದ ಜೊತೆ ಜೊತೆಯಲ್ಲಿ ವಾಯುವಿರುವಂತಹ ಶಬ್ದ ಸ್ಪರ್ಶಗಳಿವೆ. ಸೊ ಶಬ್ದ ಸ್ಪರ್ಶ ರೂಪ ಬೆಂಕಿ ಅದಕ್ಕೆ ಒಂದು ರೂಪವೂ ಇದೆ, ಅದು ನಮ್ಗೆ ಮುಟ್ಟಿಗೆ ಸುಡುತ್ತೆ, ಸ್ಪರ್ಶವೂ ಇದೆ. ಶಬ್ದ ಬೆಂಕಿಯ ಮೂಲಕವಾಗಿ ಶಬ್ದ ಪ್ರಯಾಣ ಮಾಡುತ್ತೆ. ಸೊ ಈ ಶಬ್ದ ಸ್ಪರ್ಶ ರೂಪ ಅನ್ನುವ ಮೂರು ಗುಣಗಳು ಕೂಡ ತೇಜಸ್ಸಿಗೆ ಬೆಂಕಿಗೆ ಇದೆ. ಅದಾದ ಮೇಲೆ ತೇಜಸ್ಸು ವಿಕುರ್ವಾಣಾದ್ ಆಸೀತ್ ಅಂಭೋ ರಸಾತ್ಮಕಂ ರೂಪವತ್ ಸ್ಪರ್ಶವಚ್ಚಾಂಭೋ ಘೋಷವಚ್ಚ ತದನ್ಯಾತ್ ತದನ್ವಯಾತ್ ಅಂತ ಹೇಳ್ತಾರೆ. ಘೋಷವಚ್ಚ ತದನ್ವಯಾತ್, ಘೋಷವೂ ಇದೆ, ಘೋಷ ಅಂದ್ರೆ ಶಬ್ದ. ಸೊ ಈ ತೇಜಸ್ಸಿನಿಂದ ಆಪ್ ನೀರು, ನೀರು ಅಂದ್ರೆ ಎಲ್ಲ ರಸಾತ್ಮಕವಾದದ್ದು ಲಿಕ್ವಿಡ್ಸ್ ಎಲ್ಲವೂ ನೀರು, ನೀರಿನ ಲಕ್ಷಣ ಇರುವಂತಹದ್ದೆಲ್ಲ ಕೂಡ ಬಂತು. ಆ ನೀರು ನೀರಿನ ಪದಾರ್ಥಗಳು ಯಾವ್ದಿದೋ ಜಲ ಜಲ ತತ್ವ, ಈ ತತ್ವ ನಾವು ತಗೋಬೇಕಾಗಿದೆ ಜಲತತ್ವ. ತೇಜಸ್ತತ್ವದಿಂದ ಆ ಜಲತತ್ವಕ್ಕಿರುವಂತಹದ್ದು ರಸ, ಟೇಸ್ಟ್, ರುಚಿ, ರಸ. ಆ ರಸ ಗುಣವು ಆ ರಸಗುಣ ಇರುವಂತಹ ನೀರು, ಎರಡು ಕೂಡ ಸೃಷ್ಟಿಯಾಯಿತು ಈ ತೇಜಸ್ಸಿನಿಂದ. ಸೊ ಈ ವಿಧವಾಗಿ ಅದಾದ ಮೇಲೆ ಅಲ್ಲಿ ವಿಶೇಷಸ್ತು ವಿಕುರ್ವಾಣಾತ್ ಅಂಬಸೋ ಗಂಧವಾನಭೂತ್ ಪರಾನ್ವಯಾತ್ ರಸಸ್ಪರ್ಶ ರೂಪಶಬ್ದ ಗುಣಾನ್ವಿತ ಅಂಥೇಳಿ. ಆ ನೀರು ಸೃಷ್ಟಿ ಜಲ ಸೃಷ್ಟಿ ಜಲತತ್ವ ಸೃಷ್ಟಿಯಾದ ಮೇಲೆ ಆ ಜಲತತ್ವದಿಂದ ಗಂಧ ಸ್ಮೆಲ್ ಅದು ಆ ಗಂಧ ಇರುವಂತಹ ಪೃಥ್ವಿ ತತ್ವ. ಸೊ ಗಂಧ ಇರುವ ಪೃಥ್ವಿ ತತ್ವವು ಆ ಗಂಧವು ಗಂಧ ಅನ್ನುವ ತನ್ಮಾತ್ರ ಅದಾದ ಮೇಲೆ ಮೊದಲು ಕೂಡ ಬರುತ್ತೆ, ಅದಾದ ಮೇಲೆ ತನ್ಮಾತ್ರಗಳು ತನ್ಮಾತ್ರಗಳಾದ ಮೇಲೆ ಭೂತಗಳು. ಸೊ ಈ ವಿಧವಾಗಿ ಆ ಗಂಧ ತತ್ವ ಆ ಗಂಧ ತತ್ವ ಇರುವಂತಹ ಪೃಥ್ವಿ ತತ್ವ ಇವೆರಡೂ ಕೂಡ ಆ ನೀರಿನಿಂದ ನಮ್ ಸೈಂಟಿಫಿಕ್ ಆಗಿ ನೋಡಿದ್ರೆ ಭೂಮಿ ಮೊದಲೆಲ್ಲ ನೀರಾಗಿತ್ತು, ಆಮೇಲೆ ಭೂಮಿ ಬಂತು ಅಂತೇಳಿ. ಸೊ ನೀರಿನಿಂದ ಭೂಮಿ ಬರುತ್ತೆ, ಭೂಮಿ ತತ್ವ. ಸೊ ಈ ವಿಧವಾಗಿ ಬಂತು. ಸೊ ಈ ಭೂಮಿ ತತ್ವ ನೀರನ್ನು ಉಪಾದಾನ ಮಾಡಿಕೊಂಡಿದಾದ ಕಾರಣದಿಂದ ನೀರಿಗಿರುವ ಎಲ್ಲ ಲಕ್ಷಣಗಳು ಅಲಾಂಗ್ ವಿತ್ ಗಂಧ, ಗಂಧ ಅಂದ್ರೆ ಸ್ಮೆಲ್ಲು ಇದೆ, ಅಷ್ಟೇ ಅಲ್ಲದೆ ಅದ ರಸವೂ ಇದೆ, ರಸ ಮಾತ್ರವಲ್ಲದೆ ರೂಪವೂ ಇದೆ, ರೂಪ ಮಾತ್ರವಲ್ಲದೆ ಸ್ಪರ್ಶವೂ ಇದೆ, ಸ್ಪರ್ಶ ಮಾತ್ರ ಶಬ್ದ ಅಂದ್ರೆ ಶಬ್ದ ಸ್ಪರ್ಶ ರಸ ರೂಪ ಗಂಧ ಎಲ್ಲ ತನ್ಮಾತ್ರಗಳು ಕೂಡ ಪೃಥ್ವಿ ತತ್ವಕ್ಕೆ ಇದೆ. ಈ ವಿಧವಾಗಿ ಈ ತತ್ವಗಳಾಗಿ ಅದಾದ ಮೇಲೆ ಇದು ತಾಮಸ ಅಹಂಕಾರದಿಂದ ಬಂದಿದ್ದು, ಆಮೇಲೆ ವೈಕಾರಿಕ ಅಹಂಕಾರದಿಂದ ತತ್ವಾಭಿಮಾನಿ ದೇವತೆಗಳ ದೇಹಗಳು ಬರುತ್ತೆ, ಆ ಹತ್ತು ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಯಾರಿದ್ದಾರೋ, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು, ಅದರ ಅಭಿಮಾನಿ ದೇವತೆಗಳಿಗೆ ಬರುವ ದೇಹಗಳೆಲ್ಲ ಕೂಡ ವೈಕಾರಿಕಾನ್ ಮನೋಜ್ಞೆ ದೇವಾ ವೈಕಾರಿಕ ದಶಾಂತಿಯಲ್ಲಿ ಮನಸ್ತತ್ವವೂ ಬರುತ್ತೆ. ಮನಸ್ತತ್ವ ಮನಸ್ತತ್ವದ ಅಭಿಮಾನಿ ದೇವತೆಗಳು, ಅದಾದ ಮೇಲೆ ದಶ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅವುಗಳ ಅಭಿಮಾನಿ ದೇವತೆಗಳ ದೇಹವು ಹುಟ್ಟಿ ಬರುತ್ತೆ. ಸೊ ಅವರ ಹೆಸರುಗಳನ್ನು ಸಂಕ್ಷೇಪವಾಗಿ ನಾನು ನೋಡ್ಬಿಟ್ಟು ಮುಂಚೆ ಹೋಗೋಣ. ಇವರು ಇಲ್ಲಿ ಹೇಳಿದ್ದಾರೆ, ದಿಕ್ ವಾತ ಅರ್ಕ ಪ್ರಚೇತ ಅಶ್ವಿ ವಸ್ನಿ ಇಂದ್ರ ಉಪೇಂದ್ರ ಮಿತ್ರಕಾಹ. ದಿಕ್ ದೇವತೆಗಳು, ಕಿವಿಗಳಿಗೆ ದಿಕ್ ದೇವತೆಗಳು, ಅದಾದ ಮೇಲೆ ಕಿವಿ ಶಬ್ದಕ್ಕೆ ಸಂಬಂಧಪಟ್ಟದ್ದು ಇಂದ್ರಿಯ ಕಿವಿಗೆ, ಅದಾದ ಮೇಲೆ ರೂಪಕ್ಕೆ ಸಂಬಂಧ ಸ್ಪರ್ಶಕ್ಕೆ ಸಂಬಂಧಪಟ್ಟ ಇಂದ್ರ ಅದಕ್ಕೆ ವಾಯು. ಸೊ ಅಹಂಕಾರಿಕ ಪ್ರಾಣ. ಅದಾದ ಮೇಲೆ ಅರ್ಕ ಕಣ್ಣಿಗೆ ಸಂಬಂಧಪಟ್ಟದ್ದು ರೂಪ, ರೂಪಕ್ಕೆ ಅರ್ಕ ಸೂರ್ಯ. ಅದಾದ ಮೇಲೆ ಪ್ರಚೇತ ಅಂದ್ರೆ ವರುಣ, ವರುಣ ಅವನು ರೂಪ ಆದ ಮೇಲೆ ಬರುವಂತಹದ್ದು ಗಂಧ, ಗಂಧ ರಸ ರೂಪ ರಸ ರಸಕ್ಕೆ ಬರುವಂತಹದ್ದು ಅದು ವರುಣ. ಅದಾದ ಮೇಲೆ ಗಂಧ ಅದಕ್ಕೆ ಅಶ್ವಿ ಅಶ್ವಿ ದೇವತೆಗಳು. ಅದಾದ ಮೇಲೆ ಇದು ವಹ್ನಿ, ವಹ್ನಿ ಇಂದ್ರ. ಸೊ ರಸನೇಂದ್ರಿಯಕ್ಕೆ ವಿಶ್ವಗೆ ವಹ್ನಿ, ರುಚಿಗೆ ಇಂದ್ರ ಉಪೇಂದ್ರ. ಸೊ ಇವೆಲ್ಲರೂ ಕೂಡ ಈ ದೇವತೆಗಳು ಹೇಳುವಾಗ ಇಲ್ಲಿ ಇಂದ್ರ ಉಪೇಂದ್ರ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ನಮಗೆ ಶ್ರೋತ್ರ ತ್ವಕ್ಕು ಚಕ್ಷು ರಸನ ಘ್ರಾಣಗಳಿಗೆ ಕ್ರಮವಾಗಿ ಶ್ರೋತ್ರ ಇಂದ್ರಿಯಕ್ಕೆ ದಿಗ್ದೇವತೆಗಳು, ತ್ವಗಿಂದ್ರಿಯಕ್ಕೆ ವಾಯುವು, ಚಕ್ಷು ಕಣ್ಣಿನಿಂದ್ರಿಯ ಅದಕ್ಕೆ ಸೂರ್ಯ, ಆಮೇಲೆ ರಸನ ರಸನ ಇಂದ್ರಿಯಕ್ಕೆ ವರುಣ, ಆಮೇಲೆ ಘ್ರಾಣೆಯಿಂದ ಸ್ಮೆಲ್ ಮಾಡ ರಸನ ಅಂದ್ರೆ ಟೇಸ್ಟ್, ಟೇಸ್ಟ್ಗೆ ವರುಣ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು. ಈ ವಿಧವಾಗಿ ಈ ಐದು ಜ್ಞಾನೇಂದ್ರಿಯಗಳು ಇನ್ಪುಟ್ ಡಿವೈಸಸ್ ಇದ್ದಂತೆ ನಮಗೆ ಜ್ಞಾನೇಂದ್ರಿಯಗಳು ಏನಾಗುತ್ತೆ ಅಂದ್ರೆ ನಮ್ಮ ಹೊರಗಿರುವ ವಿಷಯಗಳನ್ನು ತನ್ಮಾತ್ರೆಗಳನ್ನು ಅವುಗಳನ್ನು ನಮಗೆ ತೋರಿಸಿಕೊಡುತ್ತೆ. ಸೊ ಮೊದಲು ಇಂದ್ರಿಯಗಳ ಕೆಲಸ ಆಗತ್ತೆ, ಅವನ್ನ ನಾವು ನೋಡ್ತೀವಿ, ಅದು ಪ್ರಾಸೆಸ್ ಆಗಬೇಕು. ಆದ್ರೂ ನಾವು ಒಳಗೆ ಇನ್ಪುಟ್ ಡಿವೈಸಸ್ ಮೂಲಕವಾಗಿ ಒಳಗೆ ತಗೊಂಡಾಗ ಮನಸ್ಸು ಅನ್ನೋದು ಪ್ರಾಸೆಸ್ ಮಾಡುತ್ತೆ ನಮ್ಗೆ. ಅದಕ್ಕೆ ಯಾವಾಗಾದ್ರೂ ಕಣ್ಣು ಮುಂದೆ ಯಾರಾದ್ರೂ ಹೀಗೆ ಹೋದ್ರು ಮನಸ್ಸು ಎಲ್ಲೋ ಇದ್ರೆ ಎದುರುಗಡೆ ಹೋದವರು ಕೂಡ ನಾವು ನೋಡೋದಿಲ್ಲ. ಆದ್ದರಿಂದ ಇಂದ್ರಿಯಗಳ ಮಾತ್ರ ನಮಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಮನಸ್ಸು ಹಿನ್ನೆಲೆ ಕೆಲಸ ಮಾಡಬೇಕು. ಮೊದಲು ಇಂದ್ರಿಯದ ಕೆಲಸ, ಆಮೇಲೆ ಮನಸ್ಸು ಕೆಲಸ ಮಾಡಿದಾಗ, ಎರಡೂ ಮಾಡಿದ ಮೇಲೆ ಆ ಮನಸ್ಸು ಇಸ್ ಮೇನ್ ಪ್ರಾಸೆಸಿಂಗ್. ಆದರೆ ಆ ಇಂದ್ರಿಯಗಳ ಮೂಲಕವಾಗಿ ನಮಗೆ ಜ್ಞಾನ ಬರುತ್ತೆ. ಮತ್ತು ಅದಾದ ಮೇಲೆ ಔಟ್ಪುಟ್ ಡಿವೈಸಸ್, ಮೊದಲು ಮನಸ್ಸು ಅದನ್ನು ಕೆಲಸ ಮಾಡಿ ಏನು ಮಾಡಬೇಕು ಅಂತ ತಿಳಿಸಿಕೊಟ್ರೆ ಆ ಕರ್ಮೇಂದ್ರಿಯಗಳು ಅವುಗಳನ್ನು ಮಾಡುತ್ತೆ. ಔಟ್ಪುಟ್ ಡಿವೈಸಸ್ ಇದ್ದಂತೆ ಕರ್ಮೇಂದ್ರಿಯಗಳು. ಆ ಕರ್ಮೇಂದ್ರಿಯಗಳೇನು ಅಂತ ಹೇಳಿದ್ರೆ ವಾಕ್, ವಾಗಿಂದ್ರಿಯ, ಪ್ರಾಣಿ ಅಂದ್ರೆ ಕೈಗಳು, ಪಾದಗಳು, ಅದಾದ ಮೇಲೆ ಪಾಯು. ಪಾಯು ಅಂತ ಹೇಳಿದರೆ ಎಕ್ಸ್ಕ್ರೀಟರಿ ಆರ್ಗನ್ಸ್, ಪಸ್ತ ಅಂದ್ರೆ ರಿಪ್ರೊಡಕ್ಟಿವ್ ಆರ್ಗನ್ಸ್. ಈ ವಿಧವಾಗಿ ಈ ಇಂದ್ರಿಯಗಳು ನಮಗೆ ಕರ್ಮೇಂದ್ರಿಯಗಳಾಗಿದೆ. ಇವುಗಳಿಗೆ ವಾಗಿಂದ್ರಿಯಕ್ಕೆ ಅಗ್ನಿ, ವಹ್ನಿ ಅಗ್ನಿ, ವಾಗಿಂದ್ರಿಯಕ್ಕೆ ಅಭಿಮಾನಿಯಾಗಿರುವ ದೇವತೆ ಅಗ್ನಿ. ಅದಾದ ಮೇಲೆ ಪಾಣಿ, ಪಾಣಿಗಳಿಗೆ ಇಂದ್ರ, ಕೈಗಳಿಗೆ, ಅದಾದ ಮೇಲೆ ಪಾದಗಳಿಗೆ ಉಪೇಂದ್ರ ಅಂತ ಹೇಳಿದ್ದಾರೆ. ಇದರ ಏನು ವಿಸ್ತಾರ ನೋಡೋಣ. ಅದಾದ ಮೇಲೆ ಪಾಯು ಅಂದ್ರೆ ಎಕ್ಸ್ಕ್ರೀಟರಿ ಆರ್ಗನ್ಸ್ಗೆ ಮಿತ್ರ, ಆಮೇಲೆ ಉಪಸ್ಥಗಳಿಗೆ ದಕ್ಷ, ದಕ್ಷ ಪ್ರಜಾಪತಿ. ಇವರು ಈ ವಿಧವಾಗಿ ಅಭಿಮಾನಿಗಳು ಅವರ ದೇಹಗಳನ್ನು ಸೃಷ್ಟಿ ಮಾಡ್ತಾರೆ, ಅಭಿಮಾನಿತ್ವ ಮಾಡುವುದಕ್ಕೆ ಬೇಕಾದ ದೇಹಗಳನ್ನು ಸೃಷ್ಟಿ ಮಾಡ್ತಾರೆ. ಇಲ್ಲಿ ಉಪೇಂದ್ರ ಅಂದ್ರೆ ಪರಮಾತ್ಮ, ನಾವು ಎಲ್ಲರೂ ಪಾದಕ ಜಯಂತ ಅಭಿಮಾನಿ, ಇಂದ್ರನ ಮಗನಾದಂತಹ ಜಯಂತ ಅಭಿಮಾನಿ ಅಂತ ಎಲ್ಲ ಕಡೆ, ಇಂದ್ರಪುತ್ರನಾದವನು ಅವನಿಗೆ ಜಯಂತ ಅಂತ ಕರೀತಾರೆ, ಯಜ್ಞ ಅಂತಲೂ ಹೆಸರಿದೆ, ಇವನ ಅಭಿಮಾನಿ ಅಂತ ನಾವು ಕೇಳಿದ್ದೀವಿ ಎಲ್ಲಾ ಕಡೆ. ಹೀಗಿರುವಾಗ ಇಲ್ಲಿ ಉಪೇಂದ್ರ ಅಂತ ಹೇಳಿದ್ದಾರಲ್ವಾ, ಯಾಕೆ ಅಂತ ಹೇಳಿದರೆ ಆ ಇಂದ್ರನ ಪುತ್ರನಾದ ಜಯಂತನ ಒಳಗೆ ಉಪೇಂದ್ರ ನಾಮಕ ಪರಮಾತ್ಮ, ವಾಮನ ಪರಮಾತ್ಮ ಅವನು ಅಂತರ್ಯಾಮಿಯಾಗಿ ನಿಂತು ಅವನಿಂದ ಮಾಡುತ್ತಾನೆ. ಸೇ ಇದು ನಾವು ಉಪಲಕ್ಷಣ ಹೇಳಿದ ಎಲ್ಲರ ಒಳಗೆ ಕೂಡ ಭಗವಂತ ನಿಂತು ಮಾಡುತ್ತಾನೆ ಅನ್ನೋದು ಮೆಸೇಜ್ ಕೊಡುವುದಕ್ಕಾಗಿ ಇಲ್ಲಿ ಭಗವಂತನ ಹೆಸರನ್ನು ಮುಖ್ಯವಾಗಿ ತಗೊಂಡಿದ್ದಾರೆ. ಅಂದ್ರೆ ಈ ಎಲ್ಲ ಅಭಿಮಾನಿ ದೇವತೆಗಳ ದೇಹಗಳ ಒಳಗೂ ಕೂಡ ಪರಮಾತ್ಮ ನಿಂತು ಅವರಿಗೆ ಆ ಅಭಿಮಾನಿತ್ವವನ್ನು ಕೊಟ್ಟು ಅವರಿಂದ ಕೆಲಸ ಮಾಡಿಸುತ್ತಾನೆ. ಹೇಗಾದರೆ ಜಯಂತನ ಒಳಗೆ ಉಪೇಂದ್ರ ಇದ್ದು ಮಾಡುತ್ತಾನೋ ಹಾಗೆ ಎಲ್ಲರ ಒಳಗೂ ಕೂಡ ಪರಮಾತ್ಮನ ರೂಪಗಳು ನಿಂತು ಅವರಿಂದ ಕೆಲಸಗಳನ್ನು ಮಾಡುತ್ತೆ ಜ್ಞಾನೇಂದ್ರಿಯರು ಕರ್ಮೇಂದ್ರಿಗಳು ಅನ್ನುವ ವಿಷಯವನ್ನು ತಿಳಿಸುವುದಕ್ಕಾಗಿ ಇಲ್ಲಿ ಅದನ್ನು ಉಪೇಂದ್ರ ಅಂತ ದೇವರ ಹೆಸರನ್ನು ತಗೊಂಡಿದ್ದಾರೆ. ಸೊ ಈ ವಿಧವಾಗಿ ಈ ಇಂದ್ರಿಯಗಳ ವಿಷಯವನ್ನು ಹೇಳಿದ ನಂತರ ಭಗವಂತ ಈ ವಿರಾಟ ರೂಪದಲ್ಲಿ ನಾನಾ ಅವನಿಗೆ ಅಪ್ರಾಕೃತನಾದವನು, ಆದರೂ ಕೂಡ ಈ ಸೃಷ್ಟಿಯನ್ನು ಮಾಡುವುದಕ್ಕಾಗಿ ಅವನು ರೂಪವನ್ನು ತಗೊಳ್ತಾನೆ. ಆ ರೂಪದಲ್ಲಿ ಅಪ್ರಾಕೃತವಾಗಿರುವಂತಹದ್ದೇ ಅವನಿಗೆ ನಾಡಿಗಳು, ಅದೇ ವಿಧವಾಗಿ ಸಪ್ತಧಾತುಗಳು ಇವೆಲ್ಲ ಕೂಡ ಭಗವಂತ ಮಾಡ್ತಾ, ಸಪ್ತಧಾತುಗಳಿಂದ ಸಪ್ತ ಛಂದಸ್ಸುಗಳನ್ನು, ನಾಡಿಗಳಿಂದ ನದಿಗಳನ್ನು, ಹೀಗೆ ಆಮೇಲೆ ರೋಮಗಳಿಂದ ವೃಕ್ಷಾದಿಗಳನ್ನು ಸೃಷ್ಟಿ ಮಾಡ್ತಾ ಭಗವಂತ ಈ ಪ್ರಪಂಚದಲ್ಲಿರುವ ಸಮಸ್ತ ವಸ್ತುಗಳ ಸೃಷ್ಟಿಯನ್ನು ಮಾಡ್ತಾನೆ. ತಾನು ಅದು ಚತುರ್ಮುಖ ಬ್ರಹ್ಮದೇವರ ಮೂಲಕವಾಗಿ ಮಾಡಿಸುತ್ತಾನೆ. ಸೊ ಈ ವಿಷಯದಲ್ಲಿ ಚತುರ್ಮುಖ ಬ್ರಹ್ಮದೇವರು ಇಲ್ಲಿ ನಾರದರಿಗೆ ಹೇಳ್ತಾ ಬರ್ತಾ ಇದ್ದಾರೆ, ಇದು ಇದು ಅಂತ ಎಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಹೇಳ್ತಾ ಬರುವಾಗ ಚತುರ್ಮುಖ ಬ್ರಹ್ಮದೇವರು ಒಂದು ಹೇಳ್ತಾರೆ ಏನಂತ ಹೇಳಿದ್ರೆ, ಅವತಾರಗಳನ್ನು ಎಲ್ಲ ವರ್ಣನೆ ಮಾಡಿ ಹೇಳ್ತಾ ಬರ್ತಾ ಇದೆ. ಅವತಾರಗಳನ್ನು ವರ್ಣನೆ ಮಾಡುವಾಗ ಅವತಾರನೇನು ವರ್ಣನೆ ಮಾಡಿ ಹೇಳ್ತಾ ಇದ್ದು ಸಂಕ್ಷೇಪವಾಗಿ ನೋಡೋಣ. ಅದಕ್ಕೆ ಮುಂಚೆ ಒಂದು ವಿಷಯ ಚತುರ್ಮುಖ ಬ್ರಹ್ಮದೇವರು ಹೇಳುವಂತಹದ್ದು, ತಪ್ತಂ ತಪೋ ವಿವಿಧ ಲೋಕ ಶಿಶುಕ್ಷಯಾಮ ಆದೌ ತನಾತ್ ಸುತಪತ ತಪತಸ್ತನೋಭೂತ್ ಕಾತ್ಕಲ್ಪ ಸಂಪ್ಲವ ವಿನಷ್ಟ ಮಿಹಾತ್ಮತತ್ವಂ ಸಮ್ಯಕ್ ಜಗಾದ ಮುನಯೋ ಯದಕ್ತದಾತ್ಮನ್ ಅಂತೇಳಿ ಒಂದು ಹೇಳ್ತಾರೆ. ಇದು ಏನಂತ ಹೇಳಿದ ಚತುರ್ಮುಖ ಬ್ರಹ್ಮದೇವರು, ನಾನು ತಪಸ್ಸು ಮಾಡ್ತಾ ಇದ್ದೆ, ತಪಸ್ಸು ಮಾಡತಾ ಇರುವಾಗ ಸನಕ ಸನನ ಸಂಕುಮಾರ ಈ ನಾಲ್ಕು ಜನ ಮಾನಸ ಬ್ರಹ್ಮ ಮಾನಸ ಪುತ್ರಂತ ಯಾರಿದ್ದಾರೋ ಅವರು ಹುಟ್ಟಿ ಬಂದರು. ಅದಕ್ಕಿಂತಲೂ ಮುಂಚೆ ಪರಮಾತ್ಮ ವಿಷ್ಣು ಅವತಾರ ಮಾಡಿದ, ಅವನು ಅವತಾರ ಮಾಡಿ ನಷ್ಟವಾಗಿರುವಂತಹ ಇದನ್ನು ನನಗೂ ಜ್ಞಾನಿಗಳು ಎಲ್ಲರಿಗೂ ಮತ್ತು ಪರ ಅಂದ್ರೆ ಮುಂದಿನ ಕಲ್ಪ ಮಹಾಪ್ರಳಯ ಬಂದಾಗ ಎಲ್ಲ ಭಗವಂತನ ತತ್ವ ಸಂಕ್ಷೇಪವಾಗಿ ಲುಪ್ತವಾಗುತ್ತೆ. ಲುಪ್ತವಾಗದಾಗ ಭಗವಂತ ಅಫ್ಕೋರ್ಸ್ ಬ್ರಹ್ಮವಾಯುಗಳಿಗೇನು ಆಗೋದಿಲ್ಲ ಲುಪ್ತ, ಆದರೂ ಕೂಡ ಭಗವಂತನ ಆಜ್ಞೆಯಂತೆ ಮತ್ತು ಭಗವಂತನಿಂದ ಉಪದೇಶ ಪಡೆಯುತ್ತಾರೆ ಅವರು ಮುನಿಗಳು, ಜ್ಞಾನಿಗಳೇ ಸ್ಪೆಷಲ್, ಎಲ್ಲ ಜ್ಞಾನಿಗಳಿಗೂ ಭಗವಂತ ಉಪದೇಶ ಮಾಡ್ತಾನೆ ಮತ್ತು ಈ ವಿಧವಾಗಿ ಮಾಡಿದ ಅಂತ ಹೇಳುವಾಗ ಅಲ್ಲಿ ಒಂದು ವಿಶೇಷವಾದ ಆದೌ ಸನಾತ್ ಸನೋಭೂತ್ ಅಂತೇಳಿ ಇದನ್ನು ತಗೊಂಡಾಗ ಎಲ್ಲರಿಗೂ ಗೊಂದಲ, ಎಲ್ಲರಿಗೂ ಬಹಳ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದನ್ನು ಲಿಟ್ರಲ್ ಟ್ರಾನ್ಸ್ಲೇಟ್ ತಗೊಂಡ್ರೆ ಸನಕಕ್ಕಿಂತಲೂ ಮುಂದೆ ಸನಕನಾಗಿ ಬಂದ ಭಗವಂತ. ಎಲ್ಲರೂ ಇದನ್ನು ತಗೊಂಡು ಕೆಲವು ಜನ ಏನು ಮಾಡಿದ್ದಾರೆ, ಸನೋಭೂತ್ ಅಂತೇಳಿ ಅದನ್ನು ಹೇಗೆ ಹೇಳಬೇಕು ಗೊತ್ತಾಗಲಿಲ್ಲ, ಅದನ್ನು ಪಾಠನೇ ಚೇಂಜ್ ಮಾಡಿಬಿಟ್ಟು ಸುತಪಸನೋಭೂತ್ ಅನ್ನುವುದಕ್ಕೆ ಬದಲು ಪಾಠನ ಸುತಪಸನೋಭೂತ್ ಅಂತೇಳಿ ಈ ನಾಲ್ಕು ಮಂದಿ ಕೂಡ ಭಗವಂತನ ಅವತಾರಗಳೇ ಅಂತೇಳಿ ಈ ಸನಕ ಸನಂದನ ನಾಲ್ಕು ಜನ ಭಗವಂತನ ಅವತಾರಗಳಂತ ಒಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಇನ್ನೊಬ್ಬರು ಆ ಪಾಠವನ್ನು ಇಟ್ಕೊಂಡು ಹಾಗೆ ಮಾಡಿದ್ರೆ ಇನ್ನ ಕೆಲವು ಜನ ಸರಿ ಸುತಪಸನೋಭೂತ್ ಅಂತ ತಗೊಂಡು ಸನಕಕ್ಕಿಂತ ಮುಂದೆ ಸನಕ ಆಗಿದ್ದಾನೆ. ಸೊ ಇದು ಸರಿಯಾಗಿಲ್ಲ. ಸೊ ಸನಾತ್ ಆದವ್ ಸನಹ ಅಭೂತ್ ಅಂತ ಇಲ್ಲಿದೆ, ಇಲ್ಲಿ ವಾಕ್ಯದಲ್ಲಿ ಇರುವಂತಹ ಅನ್ವಯ ತಗೊಂಡ್ರೆ ಸನಾತ್ ಆದವ್ ಅಂದ್ರೆ ಸನಕನಿಕ್ಕಿಂತ ಮೊದಲಿಗೆ ಸನಹ ಅಭೂತ್ ಸನಕ ಹುಟ್ಟಿದ. ಇದು ಈ ಅನ್ವಯ ಸರಿಯಾಗೇ ಇಲ್ಲ. ಸನಕನಿಕ್ಕಿಂತ ಮುಂದೆ ಸನಕ ಹುಟ್ಟುವುದು ಹೇಗೆ? ಅದು ಪಾಸಿಬಲ್, ಅದು ಸಾಧ್ಯವೇ ಇಲ್ಲ. ಸೊ ಈಗ ಅದೇನು ಮಾಡ್ಬೇಕಂತಲೂ ಗೊತ್ತಾಗಲಿಲ್ಲ. ಇನ್ನು ಕೆಲವರು ಏನು ಮಾಡಿದ್ದಾರೆ, ಬಹುವ್ರೀಹಿಯನ್ನು ತಗೊಳ್ಳೋಣ ಅಂತೇಳಿ ಸನಕ ಅಂತ ತಗೊಂಡು ತಗೊಳ್ರಿ, ಆಮೇಲೆ ಎರಡನೇ ಅವನು ಸನಂದನ, ಎರಡನೇ ಅವನು ಸನಾತನ, ಮೂರನೇ ಅವನು ಸನಂದನ, ಹೀಗೆ ಸನಕ ಸನಾತನ ಸನಂದನರು ಯಾರಿಗೆ ಇದ್ದಾರೋ ಅವನು ಬಹುವ್ರೀಹಿ ಅಂತ ತಗೊಂಡು ಸನತ್ ಕುಮಾರ ಅಂತ ತಗೊಂಡು ಸನತ್ ಕುಮಾರ ಭಗವಂತನ ಅವತಾರ ಅಂತ ತಗೊಂಡು ಬಿಡಿ ಅಂತ. ಎಲ್ಲವೂ ಅಪವ್ಯಾಖ್ಯಾನಗಳು, ಎಲ್ಲವೂ ಅಶುದ್ಧ, ಎಲ್ಲವೂ ತಪ್ಪುಗಳು. ಆಚಾರ್ಯರು ಬಂದು ಸಿಂಪಲ್ ಆಗಿ ಸನಾತ್ ಸನೋಭೂತ್ ಅಂದ್ರೆ ಸನಹ ಅಭೂತ್ ಅಂದ್ರೆ ಆ ಸನಹ ಅನ್ನೋದನ್ನು ಬಿಡಿಸಿ ಸನಹ ಸನಹ ಅಂತಲ್ಲ ಸಹ ನಹ ಅರ್ಥೆ ಅಂದ್ರೆ ನಮಗಾಗಿ ಅಂದ್ರೆ ಆ ಪರಮಾತ್ಮ ನಮಗಾಗಿ ಅಭೂತ್ ಅವತಾರ ಮಾಡಿದ, ವಿಷ್ಣುವಾಗಿ ಅವತಾರ ಮಾಡಿದ ಅಂತೇಳಿ. ಇಂತಹ ಇದು ಹೇಗೆ ಏನೋ ಚೆನ್ನಾಗಿದೆ ನೋಡ್ಲಕ್ಕೆ, ಆದ್ರೆ ಈ ಹೀಗೆಲ್ಲ ವ್ಯಾಖ್ಯಾನ ಮಾಡಬಹುದಾ ಅಂತ ಹೇಳಿದರೆ, ಇದು ಈ ಶ್ಲೋಕದ ಈ ಭಾಗವತ ಶ್ಲೋಕದ ವ್ಯಾಖ್ಯಾನವೇ ಸ್ಕಂದ ಪುರಾಣದಲ್ಲಿ ಹಾಗೇ ಎಳೆದಿದೆ. ಅದು ಮೇ ತಪತಃ ಸತಃ ಸ ನಹ ಅರ್ಥೇ ಸನಾತ್ ಪೂರ್ವಂ ಬ್ರಹ್ಮಣ ತಪತಃ ಪೂರ್ವಂ ವಿಷ್ಣು ಜಾತ ಉರುಕ್ರಮ ಸರ್ವಲೋಕ ಹಿತಾರ್ಥಾಯ ಏನ ರೂಪಂ ಪ್ರಕಾಶಿತಂ ಯಶ್ಚ ಪಾದಿ ಸದಾ ಲೋಕಾನ್ ಅದಿತೋ ದೈತಾಮ್ರಃ ತಸ್ಮಾತ್ ರುದ್ರಃ ಸಮುತ್ಪನ್ನಃ ಸರ್ವಸಂಹಾರ ಪುತ್ರಿಯು ಅಂತ ಹೇಳಿ ಬಹಳ ಸುಂದರವಾಗಿ ಅಲ್ಲಿ ಅದೇ ಅರ್ಥವನ್ನು ಆಚಾರ್ಯರು ಹೇಗಿಲ್ಲದ ಸಹ ನಹ ಅರ್ಥೆ ಸನೋ ಅಭೂತ್ ಅಂದ್ರೆ ಸಹ ನಹ ಅರ್ಥೆ ಅವನು ನಮಗಾಗಿ, ಸಹ ಅಂದ್ರೆ ಅವನು, ನಹ ನಮಗೆ ಅರ್ಥೆ ನಮಗಾಗಿ ಭಗವಂತ ಅಭೂತ ಅವತಾರ ಮಾಡಿದ. ಸನಾತ್ ಪೂರ್ವಂ ತನಕ್ಕೆ ಅಂದ್ರೆ ಸನಕ ಸನಂದನಾದಿಗಳು ಹುಟ್ಟಲಕ್ಕೆ ಮುಂಚೆ ಭಗವಂತ ವಿಷ್ಣು ಅವತಾರ ಮಾಡಿ ವಿಷ್ಣು ವಿಷ್ಣು ಮೂಲ ರೂಪ ವಿಷ್ಣುವು ಇದ್ದಾನೆ, ಅವತಾರ ರೂಪಿ ವಿಷ್ಣುವು ಇದ್ದಾನೆ. ಈ ಅವತಾರ ರೂಪಿ ವಿಷ್ಣು ಪ್ರಸಂಗ ಮಾಡ್ತಾ ಇದ್ದಾರೆ. ಈ ಅವತಾರೂಪಿಯಾದ ವಿಷ್ಣು ಉರುಕ್ರಮನಾದವನು, ಅವನು ಎಲ್ಲ ಲೋಕಗಳಿಗೆ ಹಿತವನ್ನು ಉಂಟು ಮಾಡುವುದಕ್ಕಾಗಿ ತನ್ನ ರೂಪವನ್ನು ಪ್ರಕಾಶಗೊಳಿಸಿ ಅವನು ಮಾಡಿದ್ದಾನೆ. ಯಹ ಚ ಪಾತಿ ಯಾವನು ಎಲ್ಲ ಲೋಕಗಳನ್ನು ಸದಾ ಲೋಕಾನ್ ಯಹ ಪಾತಿ ಎಲ್ಲ ಲೋಕಗಳನ್ನು ರಕ್ಷಣೆ ಮಾಡ್ತಾ ಅಜಿತನಾಗಿ ಜಯತಾಮ್ರಹ ಎಲ್ಲ ಜಯಶೀಲರಲ್ಲಿ ಶ್ರೇಷ್ಠನಾಗಿ ಮಾಡಿದ ತಸ್ಮಾತ್ ರುದ್ರ ಸಮುತ್ಪನ್ನ ಅವನಿಂದ ರುದ್ರ ಹುಟ್ಟಿ ಬಂದ. ಸೋ ನಮಗೆ ನಾರಾಯಣ ಉಪನಿಷತ್ ಕತೆ, ಅವನಿಂದನೇ ರುದ್ರ ಬಂದ, ತಸ್ಮಾತ್ ಬ್ರಹ್ಮವಾದಾಯ್ತ ರುದ್ರವಾದಾಯ್ತ ಇಂದ್ರವಾದಾಯ್ತ ಅಂತ ಎಲ್ಲರೂ ಕೂಡ ಹುಟ್ಟಿ ಬಂದಿದ್ದಾರೆ ಅಂತ ಅಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ, ತಸ್ಮಾತ್ ರುದ್ರ ಸಮುತ್ಪನ್ನ ಸರ್ವ ಸಂಹಾರ ಕುತ್ವಿಭೂ ಅಂತ ಹೇಳಿ ಸರ್ವ ಸಂಹಾರಕರ್ತನಾದ ರುದ್ರದೇವರು ಹುಟ್ಟಿದ್ದಾರೆ ಅಂತ ಹೇಳಿದ ಹೇಳಿದಾಗ ಅಲ್ಲಿ ಇನ್ನೊಂದು ವಿಷಯ ಇದೆ. ಏತೇ ತ್ರಿಪುರುಷಾಹ ಪ್ರೋಕ್ತ ಸೃಷ್ಟಿ ಸ್ಥಿತಿ ಎಂತ ಕಾರಣ ಅಂತ ಹೇಳಿ ಈ ಮೂರು ಜನರು ಕೂಡ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವವರು ಅಂತ ಹೇಳಿ ಇನ್ನೊಂದು ಮಾತು ಹೇಳ್ತಾರೆ. ನಿಮಿತ್ತ ಮಾತ್ರಂ ತೌ ದೇವೌ ವಿಷ್ಣು ಸರ್ವಸ್ಯ ಕಾರಣಂ ಇದು ಸ್ಕಾಂದೇ. ಸೊ ಸ್ಕಂದ ಪುರಾಣ, ಸ್ಕಂದ ಅಂತ ಹೇಳಿದರೆ ಶಿವನ ಮಗನಾದವನು ಸ್ಕಂದ, ಅವನು ಶಿವ ಸರ್ವೋತ್ತಮತ್ವವನ್ನು ಹೇಳಿದ ಅಂತ ಬಹಳ ಜನ ಸ್ಕಂದ ಪುರಾಣ ಅಂದ್ರೆ ಸ್ಕಂದ ಸರ್ವೋತ್ತಮತ್ವ ಅಂತ ಕೆಲವು ಜನಕ್ಕೆ ಭ್ರಮೆ, ಶಿವ ಸರ್ವೋತ್ತಮತ್ವ ಅಂತ ಕೆಲವು ಜನಕ್ಕೆ ಭ್ರಮೆ. ಸ್ಕಂದ ಪುರಾಣವು ಕೂಡ ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳುತ್ತೆ. ಅಲ್ಲಿ ತೌ ದೇವವು ಆ ಇಬ್ಬರು ದೇವತೆಗಳು ಅಂದ್ರೆ ಬ್ರಹ್ಮ ರುದ್ರರು ನಿಮಿತ್ತ ಮಾತ್ರರು ಮಾತ್ರ, ಅವರ ಒಳಗೆ ನಿಂತು ಭಗವಂತನೇ ಎಲ್ಲೂ ಮಾಡ್ತಾನೆ. ವಿಷ್ಣು ಸರ್ವಸ್ಯ ಕಾರಣಂ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲದಕ್ಕೂ ಅವನೇ ಕಾರಣ ಅಂತ ಹೇಳಿ ಸ್ಪಷ್ಟವಾಗಿ ಅಲ್ಲಿ ಆ ಮಾತನ್ನು ಮುಂದುವರಿಸಿದ್ದಾರೆ. ಸೊ ಈ ವಿಧವಾಗಿ ಎಲ್ಲ ಕಡೆ ವಿಷ್ಣು ಸರ್ವೋತ್ತಮತ್ವದ ಪ್ರತಿಪಾದನೆ ಎಲ್ಲ ಪುರಾಣಗಳು ಏಕಕಂಠದಿಂದ ಏಕ ರೀತಿಯಲ್ಲೇ ಮಾಡುತ್ತೆ ಅನ್ನುವುದು ಮುಖ್ಯವಾಗಿ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕಾಗಿದ ಅಂಶ. ಅದಾದ ಮೇಲೆ ಚತುರ್ಮುಖ ಬ್ರಹ್ಮದೇವರು ಇಲ್ಲಿ ಸಂಕ್ಷೇಪವಾಗಿ ನಾರದರಿಗೆ ನಾರದ ಕೇಳಿದ ಪ್ರಶ್ನೆಗಳಿಗೆ ಭಗವಂತ ಹೇಗೆ ಹೇಗೆ ಮಾಡ್ತಾನೆ, ಅವನ ಸರ್ವಶಕ್ತಿತ್ವ ಹೇಗಿದೆ ಅನ್ನೋದು ತೋರಿಸುವುದಕ್ಕಾಗಿ ಆ ಏಳನೇ ಅಧ್ಯಾಯ ಎರಡನೇ ಸ್ಕಂದದಲ್ಲಿ ಅವತಾರಗಳನ್ನು ಹೇಳ್ತಾ ಬರ್ತಾರೆ. ಅಲ್ಲಿ ಕೃಷ್ಣನ ಅವತಾರದ್ದು ಒಂದು ಪ್ರಸಂಗ ಬರುತ್ತೆ, ಅಲ್ಲಿ ಸಂಕ್ಷೇಪವಾಗಿ ಹೇಳ್ತಾರೆ. ಮತ್ತು ಕೃಷ್ಣ ಅವತಾರ ವಿಸ್ತಾರವಾಗಿ ಹತ್ತನೇ ಸ್ಕಂದ ಅನ್ನೋದು ಅದಕ್ಕೆ ಮತ್ತು ಹೋಗೋಣ. ಇಲ್ಲಿ ಏಳನೇ ಅಧ್ಯಾಯದಲ್ಲಿ ಬರುವ ಅವತಾರಗಳ ವರ್ಣನೆಯನ್ನು ಸಂಕ್ಷೇಪವಾಗಿ ನೋಡೋಣ. ಆ ಪುರುಷನಾಮಕ ಪರಮಾತ್ಮನ ಅವತಾರವನ್ನು ಹೇಳ್ತಾ ಬಂದು ಮೊದಲನೇದಾಗಿ ಬ್ರಹ್ಮದೇವರು ನಾರದರಿಗೆ ಹೇಳಿದುವಂತಹದ್ದು ಪರಮಾತ್ಮ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುವುದಕ್ಕಾಗಿ ಮಾಡಿದ ವರಾಹ ಅವತಾರವನ್ನು ಉಲ್ಲೇಖ ಮಾಡ್ತಾರೆ. ಹಿರಣ್ಯಾಕ್ಷ ಅವನು ವೇದಗಳನ್ನು ಕದ್ದುಕೊಂಡು ಹೋಗ್ತಾನೆ, ಭೂಮಿಯನ್ನು ಕದ್ದುಕೊಂಡು ಹೋಗ್ತಾನೆ, ಭೂಮಿಯನ್ನು ಮುಳುಗಿಸ್ತಾನೆ ಸಮುದ್ರದಲ್ಲಿ. ಹೀಗೆಲ್ಲ ಮಾಡಿದಾಗ ಆ ಭೂಮಿಯನ್ನು ಉದ್ಧಾರ ಮಾಡುವುದಕ್ಕಾಗಿ ವರಾಹ ಅವತಾರವನ್ನು ಮಾಡಿ ಸಮುದ್ರದಲ್ಲಿ ಮುಳುಗಿ ರಸಾಧಾರದಲ್ಲಿರುವಂತಹ ಭೂಮಿಯನ್ನು ತಾನು ಮೇಲಕ್ಕೆ ತಗೊಂಡು ಬರ್ತಾನೆ ಅನ್ನೋದನ್ನು ಹೇಳ್ತಾರೆ. ಅಲ್ಲಿ ಒಂದು ಉಪಮಾಲಂಕಾರವನ್ನು ಹೇಳ್ತಾರೆ. ಹೇಗಾದರೆ ಇಂದ್ರ ವಜ್ರ ಎಂದ ಭೂಮಿಯನ್ನು ಪರ್ವತಗಳನ್ನು ಪುಡಿಪುಡಿ ಮಾಡ್ತಾನೋ ಹಾಗೆ ವರಾಹದೇವರು ತನ್ನ ದಾಳೆಯಿಂದ ಹಿರಣ್ಯಾಕ್ಷ ಅನ್ನುವ ದೈತ್ಯ ಅವನು ಪರ್ವತದಿಂದ ಪುಡಿಪುಡಿ ಮಾಡಿದ ಅಂತೇಳಿ. ಸೊ ಇದಕ್ಕೆ ತುಚ್ಛೋಪಮ ಅಂತ ಕರ್ತಾರೆ. ಭಗವಂತ ಮಾಡಿದ ಶಕ್ತಿ ಇಂದ್ರನ ವಜ್ರಕ್ಕಿಂತಲೂ ಬಹಳ ಜಾಸ್ತಿ ಶಕ್ತಿ. ಆದರೆ ಅದರ ಜೊತೆ ಹೋಲಿಸುವುದು ಯಾಕೆ ಅಂತ ಹೇಳಿದ್ರೆ ನಮಗೆ ಒಂದು ತೋರಿಸುವುದಕ್ಕಾಗಿ ಮಾಡ್ತಾರೆ. ಆದರೆ ಭಗವಂತನ ಶಕ್ತಿ ಆ ವಜ್ರಾಯದ ಶಕ್ತಿಗಂತಲೇ ಎಷ್ಟೋ ಮೀರಿ ನಿಂತಿರುವಂತಹ ಶಕ್ತಿ. ಹೀಗೆ ಅದನ್ನು ಹೇಳಿದ ಅದಾದ ಮೇಲೆ ಜಾತೋ ರುಚೇಹಿ ಅದನೇ ಸ್ವೇಷಾಹ ಸೇಜ್ಞ ಆಕೂತಿ ಸೂನು ಅಮರಾನ್ ಅಥ ದಕ್ಷಿಣಾಯಾಮ್ ಲೋಕಪ್ರೇಷ್ಯ ಮಹತೀಂ ಅಂತ ಹೇಳಿ ಅಲ್ಲಿ ರುಚಿ ಪ್ರಜಾಪತಿಗೆ ಹುಟ್ಟಿದಂತಹ ಯಜ್ಞ ನಾಮಕ ಆಕೃತಿಯಲ್ಲಿ ಜನಿಸಿದಂತಹ ಯಜ್ಞ ನಾಮಕ ಪರಮಾತ್ಮನ ಅವತಾರ. ಆ ಯಜ್ಞ ನಾಮಕ ಪರಮಾತ್ಮ ದಕ್ಷಿಣಾದೇವಿ ಲಕ್ಷ್ಮಿ ದಕ್ಷಿಣಾಯಾಗಿ ಹುಟ್ಟಿದಾಗ ದಕ್ಷಿಣಾದೇವಿಯನ್ನು ಮದುವೆ ಆಗುತ್ತಾನೆ. ಆ ಯಜ್ಞ ನಾಮಕ ಪರಮಾತ್ಮ ನೀವೆಲ್ಲರೂ ಕೇಳಿದಂತೆ ಸ್ವಯಂಭೂ ಮನುವಿಗೆ ದೈತ್ಯರು ರಾಕ್ಷಸರಿಂದ ಪೀಡೆ ಬಂದಾಗ ಸ್ವಯಂಭೂ ಮನು ಸ್ತೋತ್ರ ಮಾಡ್ತಾನೆ ಹರಿಯನ್ನು. ಆ ಯಜ್ಞಾಮಕ ಪರಮಾತ್ಮ ಅವನು ಮೊಮ್ಮಗನಾಗಿರುವಂತಹ ಅವನು ಅವನ ಪರಮಾತ್ಮನೇ ಅವತಾರ ಮಾಡಿದ್ದಾನೆ. ಅವನೇ ಆ ಸ್ವಯಂಭೂ ಮನುವನ್ನು ಕಾಪಾಡ್ತಾನೆ, ಆ ರಾಕ್ಷಸರನ್ನು ಸಂಹಾರ ಮಾಡಿ ಕಾಪಾಡ್ತಾನೆ. ಈ ವಿಧವಾಗಿ ಆ ಯಜ್ಞಾಮಕ ಪರಮಾತ್ಮನ ಪ್ರಸಂಗವೂ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಕ್ರಿಯೆಗೆ ಅಭಿಮಾನಿಯಾದಂತಹ ಯಜ್ಞ ಇಂದ್ರಸೂನಾದಂತಹ ಯಜ್ಞ ನಾವು ನೋಡಿದ್ದೆ ಅಂತ ದೇಯಂತನಿಗೆ ಯಜ್ಞ ಅಂತ ಹೆಸರಿದೆ, ಅವನಿಗೂ ಯಜ್ಞ ಅಂತ ಹೆಸರಿದೆ, ಪರಮಾತ್ಮನಿಗೂ ಯಜ್ಞ, ನಾವು ಮಾಡುವ ಆ ಪ್ರಕ್ರಿಯೆಗೂ ಯಜ್ಞ ಅಂತ ಹೆಸರಿದೆ. ಸೊ ಯಜ್ಞೇಶ ಅವನು ಯಜ್ಞಗಳಿಗೆ ಒಡೆಯನಾದವನು ಪರಮಾತ್ಮ. ಆ ವಿಷ್ಣು ಯಜ್ಞ ನಾಮಕನಿಂದ ಅಲ್ಲಿ ಇದ್ದಾನೆ ಅಂತೇಳಿ ಪದ್ಮಪುರಾಣದಲ್ಲಿ ಅವತನ ಬರುತ್ತೆ. ಅದಾದ ಮೇಲೆ ಪರಮಾತ್ಮ ಈಶಾವಾಚ ಉಪನಿಷತ್ ಪ್ರಸಿದ್ಧ ಆದಂತಹ ಅಲ್ಲಿ ಬರುವಂತಹ ಪ್ರಸಂಗ. ಸೊ ಅದನ್ನು ನಾವು ನೋಡಿದ ಮೇಲೆ ಪರಮಾತ್ಮ ಕರ್ದಮ ಪ್ರಜಾಪತಿಗೆ ಹೆಂಡತಿಯಾದಂತಹ ದೇವಹೂತಿಯಲ್ಲಿ ಕಪಿಲ ನಾಮಕನಾಗಿ ಅವತಾರ ಮಾಡಿದ. ನಾವು ಮಾಡಿದ್ವಿ ಕಪಿಲ ಗೀತಿ ಅಂತಿರುವಂತಹ ಪ್ರಸಿದ್ಧವಾಗಿರುವಂತಹ, ತನ್ನ ತಾಯಿಗೆ ಉಪದೇಶ ಮಾಡಿದ್ದಾನೆ ದೇವಹೂತಿಗೆ ಕಪಿಲರು, ಪರಮಾತ್ಮ ಉಪದೇಶ ಮಾಡಿದ್ದಾನೆ ಕಪಿಲಗೀತೆ ಅಂತ ಪ್ರಸಿದ್ಧವಾದದ್ದು. ಆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿ ಭಗವಂತ ತಾನು ಮತ್ತು ತನ್ನ ಮೂಲ ರೂಪಕ್ಕೆ ಹೋಗಿ ಸೇರಿಬಿಡ್ತಾನೆ. ಹೀಗೆ ಕಪಿಲ ರೂಪನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಅದಾದ ಮೇಲೆ ಅತ್ರಿ ಮಹರ್ಷಿಯಲ್ಲಿ ಅತ್ರಿ ಅನಸೂಯರಿಗೆ ಪರಮಾತ್ಮ ದತ್ತಾತ್ರೇಯನಾಗಿ ಅವತಾರ ಮಾಡ್ತಾನೆ. ಆ ದತ್ತಾತ್ರೇಯ ಅಂದ್ರೆ ಹರಿಯನ್ನು ಪ್ರಾರ್ಥನೆ ಮಾಡಿದಾಗ ನನ್ನಂತ ಮಗ ಹುಟ್ಟಬೇಕಂದ್ರೆ ನಾನೇ ಮಗನಾಗಿ ಹುಟ್ಟಬೇಕು, ನನ್ನಂತವನಿಲ್ಲ ಅಂತೇಳಿ ದತ್ತಾತ್ರೇಯನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಆ ದತ್ತಾತ್ರೇಯ ಅವನು ಅಮಯೀಂ ಅಂತ ವಿಷ್ಣು ಪ್ರಧಾನ ಅಂದ್ರೆ ವಿಷ್ಣುವನ್ನೇ ಮುಖ್ಯವಾಗಿಟ್ಟುಕೊಂಡಿರುವಂತಹ ಅಷ್ಟ ಸಿದ್ಧಿಗಳು ಯಾವುದಿದೋ ಆ ಸಿದ್ಧಿಗಳನ್ನೆಲ್ಲನ್ನೂ ಕೂಡ ಬೋಧನೆ ಮಾಡ್ತಾನೆ. ಅಂದ್ರೆ ಭಗವಂತನನ್ನು ವಿಷ್ಣು ಪ್ರಧಾನವಾಗಿಟ್ಟುಕೊಂಡು ಆ ಸಿದ್ಧಿಗಳಲ್ಲಿ ಯದು ಮಹಾರಾಜ, ಆ ಯದುವಂಶದಲ್ಲಿಯೇ ಬಂದಿರುವಂತಹ ಕಾರ್ತವೀರ್ಯಾರ್ಜುನ ಮೊದಲಂತಹವರು ಆ ದತ್ತಾತ್ರೇಯನ ಶಿಷ್ಯರಾಗಿ ಆ ದತ್ತಾತ್ರೇಯ ಗುರು ಪರಮಾತ್ಮನ ಪಾದ ಕಮಲಗಳ ಧೂಳಿಯನ್ನು ಶಿರಸ್ಸಿನಲ್ಲಿ ಧರಿಸಿ ಧಾರಣೆ ಮಾಡಿ ನೀವು ಕೇಳಿದ್ದೀರಾ, ಪರಶುರಾಮ ದೇವರು ಕಾರ್ತವೀರ್ಯಾರ್ಜುನ ಸಂಹಾರ ಮಾಡ್ತಾರೆ. ಕಾರ್ತವೀರ್ಯಾರ್ಜುನ ಅವನ ಪ್ರಾರಬ್ಧ ಕರ್ಮ ಇರುವುದು, ಅವನು ದೊಡ್ಡ ವಿಷ್ಣು ಭಕ್ತ, ಅವನು ಮೋಕ್ಷಯೋಗ್ಯನಾದ ಜೀವನೇ, ಆದರೂ ಕೂಡ ಪ್ರಾರಬ್ಧ ಕರ್ಮ ವಶದಿಂದ ಜಮದಗ್ನಿಯ ಆಕಳನ್ನು ಕದ್ದುಕೊಂಡು ಹೋಗಿ ಆ ಜಮದಗ್ನಿಯ ಸಂಹಾರ ಮಾಡ್ತಾನೆ. ಆವಾಗ ಕೋಪಗೊಂಡಂತಹ ಪರಶುರಾಮ ದೇವರು ಹೋಗಿ ಕಾರ್ತವೀರ್ಯಾರ್ಜುನನ್ನು ಅವನ ಸೈನ್ಯವನ್ನೆಲ್ಲವನ್ನು ಸಂಹಾರ ಮಾಡುವುದು ಮಾತ್ರವಲ್ಲದೆ ಕ್ಷತ್ರಿಯರೆಲ್ಲರ ದುಷ್ಟಕ್ಷತ್ರಿಯನ್ನೆಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ. ಅದನ್ನು ನೀವು ಕೇಳಿದ್ರೆ ಅದಾದ ಮೇಲೆ ಇದು ನೆಕ್ಸ್ಟ್ ನಾವು ಇದು ನೋಡಿವಿ. ಸೊ ಭಗವಂತ ತಪ್ಪಂತ ಪವಿತ್ರ ಅಂತೇಳಿ ಆ ವಿಷ್ಣುವಿನ ಅವತಾರ ಕನಕ ಸನಂದನಾದಿಗಳ ಮುಂಚೆ ಮಾಡಿದಂತಹ ವಿಷ್ಣು ರೂಪನಾಗಿ ಭಗವಂತ ಅವತಾರ ಮಾಡಿದ ಪ್ರಸಂಗ ಒಂದು ಬರುತ್ತೆ. ಅದಾದ ಮೇಲೆ ಧರ್ಮಸ್ಯ ದಕ್ಷ ದುಹಿತರ್ ಯಜನಿ ಸ್ವಮೂರ್ತ್ಯ ನಾರಾಯಣೋ ನರ ಇತಿ ಸ್ವತಃ ಪ್ರಭಾವ ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಪಂ ದೇವ್ಯ ತು ಅನಂಗ ಪೃತನ ಘಟಿತು ನಶೇಕುಹು ಅಂತ ಹೇಳಿ ಒಂದು ಬರುತ್ತೆ ಭಾಗವತದಲ್ಲಿ ಬರುವಂತ ವಚನ. ಇದೇನಂತ ಹೇಳಿದರೆ ಧರ್ಮರಾಜನ ಪತ್ನಿ ದಕ್ಷ ಪ್ರಜಾಪತಿಯ ಮಗಳಾದಂತಹ ಅವಳ ಗರ್ಭದಲ್ಲಿ ಹುಟ್ಟಿದಂತಹ ಮೂರ್ತಿ ಅಂತ ಹೆಸರುಳ್ಳವಳು, ಅವರಲ್ಲಿ ಹುಟ್ಟಿದಂತಹ ಅವತಾರಗಳ ಪ್ರಸಂಗ ಇಲ್ಲಿ ಬರ್ತಾರೆ. ನರ, ನಾರಾಯಣ, ಹರಿ, ಕೃಷ್ಣ ಅಂತ ನಾಲ್ಕು ರೂಪಗಳು. ಈ ಅವತಾರಗಳಲ್ಲಿ ಉಲ್ಲೇಖ ಮಾಡಿದರೂ ಕೂಡ ನರ ಅನ್ನುವನು ಭಗವಂತನ ಆವೇಶ ಮಾತ್ರ ಇರುವವನು, ಅವನು ಶೇಷ ಅವತಾರ, ಶೇಷಾಂಶ ಶೇಷಾವತಾರ, ಆದರೂ ಭಗವಂತನ ಆವೇಶ ಅವತಾರ ಆಗಿದ್ದ ಕಾರಣದಿಂದ ಇಲ್ಲಿ ಆ ನರನ ಉಲ್ಲೇಖವು ಬರುತ್ತೆ. ಸೊ ಎರಡು ಆವೇಶ ಅವತಾರಗಳ ಉಲ್ಲೇಖ ಬರುತ್ತೆ, ಒಂದು ನರ, ಇನ್ನೊಂದು ಕೃತು ಮಹಾರಾಜ. ಇವರಿಬ್ಬರು ಕೂಡ ಆವೇಶರು, ಮಿಕ್ಕವರು ಮಾತ್ರ ಭಗವಂತನ ಸ್ವರೂಪಭೂತರಾದಂತಹ ಅವತಾರಗಳು. ಸೊ ಈ ನಾರಾಯಣ, ಹರಿ, ಕೃಷ್ಣ ಸಾಕ್ಷಾತ್ ಪರಮಾತ್ಮ ಅವತಾರಗಳು. ಅದರಲ್ಲಿ ನರನಾರಾಯಣರು ಲೋಕ ಶಿಕ್ಷಣಗಾಗಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಬದ್ರಿಕಾಶ್ರಮದಲ್ಲಿ. ಅವರ ತಪಸ್ಸನ್ನು ಭಂಗ ಮಾಡಬೇಕಂತ ಹೇಳಿ ಇಲ್ಲಿ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ದೇವಿಯ ತು ಅನಂಗ ಪೃತನ, ಅನಂಗ ಅಂತ ಹೇಳಿದ್ರೆ ಅಂಗ ಅಂದ್ರೆ ಅವಯವಗಳು, ಅಂಗವುಳ್ಳವನು, ಅಂಗಗಳಿಲ್ಲದವನು, ಮನ್ಮದ ಸುಟ್ಟಾಕ್ತ. ನೀವು ಕೇಳಿದಂತೆ ಮನ್ಮಥನ ಬುದ್ಧದೇವರು ಸುಟ್ಟಾಕುವ ಪ್ರಸಂಗ ಒಂದು ಬರುತ್ತೆ, ಆ ಸಂದರ್ಭದಲ್ಲಿ ಅಂಗಗಳಿಲ್ಲದವನಾಗ್ತಾನ, ಆದ್ದರಿಂದ ಅವನಿಗೆ ಅನಂಗ ಅಂತ ಹೆಸರು ಪ್ರಸಿದ್ಧವಾಯಿತು. ಸೊ ಈ ಮನ್ಮಥನ ಸೈನ್ಯ ಅಂತ ಇದ್ದಾರೆ ಯಾರು, ಅಪ್ಸರಸರು, ಅದಕ್ಕೆ ಅವರಿಗೆ ಅನಂಗಪೃತನ ಅಂತ ಒಂದು ರುಚಿಕರವಾದಂತಹ ಹೆಸರನ್ನು ಹೇಳಿದ್ದಾರೆ. ಸೊ ಇಂತಹ ಇರುವ ಅವರು, ಅವರು ಈ ಭಗವಂತನ ನಿಯಮ ಅವಲೋಪ ಅಂದ್ರೆ ಭಗವಂತ ತಪಸ್ಸು ಮಾಡ್ತಾ ಇದ್ರೆ ಆ ತಪಸ್ಸಿಗೆ ಭಂಗ ಮಾಡಬೇಕಂತ ಹೇಳಿ ಬರ್ತಾರೆ. ಬಂದಾಗ ಆ ದೇವಿಯ ಅಪ್ಸರ ಸ್ತ್ರೀಗಳು ಅವರು ಆ ತಪೋಭಂಗವನ್ನು, ನಿಯಮ ಅವಲೋಪವನ್ನು ಘಟಿತು ನಶೇಕು, ಅದು ಮಾಡ್ಲಿಕ್ಕೆ ಅವರು ಸಮರ್ಥರಾಗಲಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಒಂದು ಪ್ರಸಂಗ ನಡೆಯುತ್ತೆ. ಅವರು ಬಂದು ತಪಸ್ಸು ಭಂಗ ಮಾಡ್ಲಿಕ್ಕೆ ಬಂದಾಗ ನಾರಾಯಣ ನಗ್ತಾ ಕೋಪ ಮಾಡ್ಕೊಂಡು ಅವ್ರಿಗೆ ಶಾಪ ಕೊಡೋದು ಇಂಥದ್ದೇನು ಮಾಡಲಿಲ್ಲ. ನಗ್ತಾ ನಗ್ತಾ ತನ್ನ ತೊಡೆಯಿಂದ ಒಂದು ಅಪ್ಸರ ಸ್ತ್ರೀಯನ್ನು ಸೃಷ್ಟಿ ಮಾಡಿ ಇವಳನ್ನು ತಗೊಂಡು ಹೋಗಿ ಇಂದ್ರನ ಹತ್ರ ಕಳಿಸ್ರಿ ಅಂತ ಕಳಿಸ್ಬಿಡ್ತಾನೆ. ಅಂದ್ರೆ ನಾನ್ ನಿಮ್ಗೆ ಯಾರು ಎಲ್ಲರನ್ನು ಸೃಷ್ಟಿ ಜಗತ್ ಸೃಷ್ಟಿಕರ್ತನಾದ ಅವನ ಭಂಗ ಮಾಡುವುದು ಹೇಗಾಗತ್ತೆ? ಆದ್ದರಿಂದ ಅವ ಊರಿನಿಂದ ಬಂದವಳಾದ್ದರಿಂದ ಅವಳಿಗೆ ಊರ್ವಶಿ ಅಂತ ಹೆಸರು ಕೂಡ ಪ್ರಸಿದ್ಧವಾಗಿರುತ್ತೆ. ಊರ್ವಶಿ ಅನ್ನುವ ಅಪ್ಸರಸ ಭಗವಂತ ತನ್ನ ತೊಡೆಯಿಂದ ಸೃಷ್ಟಿ ಮಾಡ್ತಾನೆ. ಹೀಗೆ ಅಂದ್ರೆ ಆ ಭಗವಂತ ತನ್ನ ಸರ್ವಶಕ್ತಿತ್ವವನ್ನು ತೋರಿಸ್ಕೊಡ್ತಾನೆ. ಆ ಸಂದರ್ಭದಲ್ಲಿ ಷಾಡ್ಗುಣ್ಯದಿಂದ, ಇದು ನರ ಆವೇಶ ಅನ್ನೋದು ನಿಮ್ಗೆ ಹೇಗೆ ಗೊತ್ತು ಅಂತ ಹೇಳಿದ್ರೆ, ಆಚಾರ್ಯರು ಷಾಡ್ಗುಣ್ಯದಿಂದ ಅದನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ನರೋ ನಾರಾಯಣ ಸೈವ ಹರಿಕೃಷ್ಣ ಸತೈವತ ಚತ್ವಾರೋ ಧರ್ಮತನಯ ಹರಿದೇವ ತ್ರಯೋಮತಃ ಅನಂತೋ ನರನಾಮಾತ್ರ ತಸ್ಮಿಸ್ತು ನರನಾಮವಾನ್. ಆ ನರನ ಒಳಗೆ ನರನಾಮನಾಗಿ ಪರಮಾತ್ಮನೇ ಇದ್ದಾನೆ. ಅವನು, ಅವನ ಆವೇಶ ಇದೆ. ವಿಶೇಷೇನ ಸ್ವಯಂ ವಿಷ್ಣು ನಿವಸತ್ಯಂಬುದೇಕ್ಷಣ ತಸ್ಮಾತ್ ಶುದ್ಧ ಧರ್ಮಸ್ಯ ಜಾತೋ ವಿಷ್ಣು ಇತೀರಿದ. ಆ ಆವೇಶ ಅವತಾರ ಇರುವ ಕಾರಣದಿಂದ ನಾಲ್ಕು ಜನ ಭಗವಂತ ಅವತಾರ ಅಂತ ಒಂದು ಲೂಸ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಅಲ್ಲಿ ನಾವು ನರನ ಒಳಗೆ ನರನಾಮಕ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೋಬೇಕು ಅಂತೇಳಿ ಹೇಳ್ತಾರೆ. ಅದಾದ ಮೇಲೆ ಇನ್ನೊಂದು ನಿಮಗೆ ಗೊತ್ತಾದ ಕತೆ, ಮುತ್ತಾನಪಾದನ ಮಗನಾದಂತಹ ಧ್ರುವ ತಪಸ್ಸು ಮಾಡುವುದು. ಆ ಧ್ರುವನಿಗೆ ವಾಸುದೇವ ರೂಪ ಪರಮಾತ್ಮ ತಾನು ಅವತಾರೋ ಮಹಾವಿಷ್ಣುರು ವಾಸುದೇವ ಇತಿರಿತಃ ಅಂತೇಳಿ, ಯೋ ಧ್ರುವಾಯ ನಿಜಂ ಪ್ರಾದಾತ್ ಸ್ಥಾನಂ ಅನ್ಯಾನ್ ಅಧಿಷ್ಠಿತಂ ಇತಿ ಪ್ರಕಾಶಂ ಹಿತಾಯಾಮ್ ಅಂತೇಳಿ, ಅಲ್ಲಿ ವಾಸುದೇವ ಭಗವಂತನ ಅವತಾರವೇ ಆಗಿದೆ ಅಂತೇಳಿ ಆ ವಾಸುದೇವನಾಗಿ ಆ ಧ್ರುವನ ತಪಸ್ಸಿಗೆ ಸಂತುಷ್ಟನಾಗಿ ಪರಮಾತ್ಮ ಪ್ರತ್ಯಕ್ಷನಾಗುವ ಕಥೆ ನೀವು ಕೇಳಿದ್ದೀರಾ. ಅದಾದ ಮೇಲೆ ಇನ್ನೊಂದು ಸಂದರ್ಭದಲ್ಲಿ ಒಂದು ವೃತ್ತಾಂತ ನಡೆಯುತ್ತೆ. ಏನಂತ ಹೇಳಿದ್ರೆ, ವೇನ ಅನ್ನೋ ಒಬ್ಬ ದುಷ್ಟ ರಾಜ ಇರ್ತಾನೆ. ಅವನು ಬಹಳ ತೊಂದರೆ ಕೊಟ್ಟು ಎಲ್ಲರಿಗೂ ಬಹಳ ಪೀಡೆಯನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ವೇನರಾಜನನ್ನು ಬ್ರಾಹ್ಮಣರೆಲ್ಲ ಶಾಪ ಕೊಟ್ಟು ಅವನನ್ನು ಸಾಯುವಂತೆ ಮಾಡ್ತಾರೆ. ಆ ವೇನನ ಮರಣ ಆದ ಮೇಲೆ ಆ ಋಷಿಗಳು ಜಗತ್ತನ್ನು ರಕ್ಷಣೆ ಮಾಡುವುದಕ್ಕಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ವೇನ ಮಹಾರಾಜನ ಬಲಬುಧದಿಂದ ಪೃಥು ಅನ್ನುವ ಒಂದು ಮಹಾರಾಜನನ್ನು ಹುಟ್ಟಿಸ್ತಾರೆ. ಆ ಪೃಥು ಮಹಾರಾಜನಲ್ಲಿ ಭಗವಂತ ಪೃಥುನಾಮಕನಾಗಿ ಅದೇ ಹೆಸರಿನಿಂದ ಇರ್ತಾನೆ. ಆ ಪೃಥುನಾಮಕ ಪರಮಾತ್ಮ ಅವನು ಚತುರ್ಭುಜನ ಇದ್ದವನು. ಈ ರಾಜನಿಗೆ ಎರಡೇ ಕೈಗಳು. ಸೊ ಈ ರಾಜನ ಒಳಗೆ ಚತುರ್ಭುಜನಾದ ಪರಮಾತ್ಮನ ಒಂದು ವಿಶೇಷವಾದ ಆವೇಶವಿರುತ್ತೆ. ಆದ್ದರಿಂದ ಪೃಥು ಮಹಾರಾಜ ವಿಶೇಷವಾದ ಕೆಲಸಗಳೆಲ್ಲ ಮಾಡ್ತಾನೆ. ಸೊ ಅಲ್ಲಿ ಇದಕ್ಕೆ ಕೂಡ ಮಹಾಸಂಹಿತೆಯಿಂದ ಆಧಾರ ಕೋಟ್ ಮಾಡಿ, ಪೃಥುರ್ನಾಮ ಮಹಾರಾಜ ಸರ್ತ ವಿಷ್ಣು ಸ್ವಯಂ ಪ್ರಭು ಪೃಥುನಾಮ ಚತುರ್ಬಾಹು ಪ್ರವಿಷ್ಟ ಸ್ಥಿನತಾಚಿತ ಅಂತೇಳಿ ಅವರು ಬ್ರಾಹ್ಮಣರ ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ಅಲ್ಲಿ ಆವಿಧವಾಗಿ ಅವತಾರ ಮಾಡಿದ್ದಾನೆ ಅನ್ನುವ ಒಂದು ಪ್ರಸಂಗ ಬರುತ್ತೆ. ಅದಾದ ಮೇಲೆ ಋಷಭ ನಾಮಕ ಪರಮಾತ್ಮನ ಅವತಾರದ ಪ್ರಸಂಗ ಬರುತ್ತೆ. ನಾಭೇ ರಸಾ ವೃಷಭ ಆದ ಸುದೇವಿ ಸೂನು ಯೋ ವೈ ಚಚಾರ ಸಮ್ಯಕ್ ಅಂತೇಳಿ ಋಷಭ ನಾಮಕನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಅವನು ಲೋಕ ಶಿಕ್ಷಣಗಾಗಿ ಪರಮಹಂಸ ಧರ್ಮ ಸನ್ಯಾಸಿಗಳಿಗೆ ಆಗಿರಬೇಕು ಅನ್ನುವ ಧರ್ಮವನ್ನು ಲೋಕಕ್ಕೆ ತಿಳಿಸಿಕೊಡುವುದಕ್ಕಾಗಿ ಆ ರೂಪದಿಂದ ಅವತಾರ ಮಾಡ್ತಾನೆ ಭಗವಂತ. ಅದು ಪರಮಾತ್ಮನ ಸಾಕ್ಷಾತ್ ಅವತಾರವೇ ಆಗಿದೆ. ಸೊ ಈ ವಿಧವಾಗಿ ಅದಾದ ಮೇಲೆ ಯದ್ರೂಪಂ ಪರಮಹಂಸ ಪ್ರಾಪ್ಯಂ ಪದ ಮಾಮನಂತಿ ಅಂತೇಳಿ ಆ ಋಷಭ ಪರಮಾತ್ಮನ ರೂಪವನ್ನು ಪರಮಹಂಸರಿಂದ ಪ್ರಾಪ್ಯ ಅಂದೇ ಪರಮಹಂಸರು ವಿಶೇಷವಾಗಿ ಆ ಋಷಭ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಸೊ ಅದಾದ ಮೇಲೆ ಹಯಗ್ರೀವ, ಸೊ ಪರಮಾತ್ಮ ಹಯಗ್ರೀವ ಅವತಾರವನ್ನು ಮಾಡ್ತಾನೆ. ವೇದಾದಿಗಳಲ್ಲಿ ಪ್ರಸಿದ್ಧ ಆದಂತಹ ಯಜ್ಞ ಭೋಕ್ತ, ಯಜ್ಞಗಳ ಭಾಗವನ್ನು ಸ್ವೀಕಾರ ಮಾಡಿದವನು, ಪೂಜ್ಯನಾದ ಆಗಂತಹ ಪರಮಾತ್ಮ ಶಿವನಾರಾಯಣ ತಾನೇ ಹಯಗ್ರೀವನಾಗಿ ಅವತಾರ ಮಾಡ್ತಾನೆ. ಅವನ ಬಂಗಾರದ ಬಣ್ಣ ಇರುವವನು, ವೇದಗಳಲ್ಲಿ ಹೇಳುವಂತ ಪ್ರಸಿದ್ಧಕ್ಕೆ ದೇವತೆಗಳಿಗೆ ಅವರಿಂದ ಪ್ರಾರ್ಥಿತನಾಗಿ ಅವರಿಗೆ ಸತ್ತಾದಿಗಳನ್ನು ಕೊಡುವನಾಗಿದ್ದಾನೆ. ಆ ಹಯಗ್ರೀವ ದೇವರು ಶ್ವಾಸ ಬಿಡ್ತಾ ಇರುವಾಗ ಅವರ ನಾಶಾಪುಟದಿಂದ ಅಪೌರುಷೇಯವಾದಂತಹ ವೇದ ವಚನಗಳು ಹೊರಟು ಬಂತು ಅಂಥೇಳಿ ಅದನ್ನು ಆಚಾರ್ಯ ಹೇಳ್ತಾರೆ. ಛಂದಾಂಸಿತ ಮಖಾಶ್ಚೈವ ದೇವಾಲೋಕಸ್ಥ ಸರ್ವಶಃ ಸರ್ವೇ ವಿಷ್ಣು ಸಿತಾ ಯಸ್ಮಾತ್ ಅಧ ಸರ್ವಮಯೋಹ್ಯಸೌ ಅಂತೇಳಿ ಮಹಾಸಂಹಿತೆಯಿಂದ ಕೋಟ್ ಮಾಡಿ ಆಚಾರ್ಯರು ಇವನು ಸರ್ವಮಯ ಅಂದ್ರೆ ಎಲ್ಲದರಲ್ಲಿಯೂ ಭಗವಂತ ಪ್ರಸಿದ್ಧನಾಗಿದ್ದಾನೆ, ಎಲ್ಲವೂ ಭಗವಂತನನ್ನೇ ತಿಳಿಸಿಕೊಡುತ್ತೆ ಅಂಥೇಳಿ ಅದು ಹೇಳ್ತಾರೆ. ಅದಾದ ಮೇಲೆ ಮತ್ಸ್ಯಾವತಾರ, ಎರಡು ಬಾರಿ ಆಗುವಂತಹ ಮತ್ಸ್ಯಾವತಾರ. ಸೊ ಮತ್ಸ್ಯೋ ಯುಗಾಂತ ಸಮಯೇ ಮನೋಪಲಬ್ಧ ಕ್ಷೋಣಿ ಮಯೋ ನಿಖಿಲ ಜೀವನ್ ನಿಕಾಯ ಕೇಶ ಅಂತ ವಿಶ್ರಂಸಿತಾನುರುಭಯೇ ಸಲಿಲೇ ಮುಖಾನ್ಮ ಆದಾಯ ತತ್ರ ವಿಜಹಾರ ವೇದ ಮಾರ್ಗಾನ್ ಅಂಥೇಳಿ ಭಗವಂತ ಮತ್ಸ್ಯಾವತಾರ ಮಾಡುವ ಎರಡು ಸಂದರ್ಭಗಳು. ಹಯಗ್ರೀವ ನಾಮಕ ದೈತ್ಯ ವೇದಗಳನ್ನು ಕದ್ದಾಗ ಅವನ ಸಂಹಾರ ಮಾಡುವುದಕ್ಕಾಗಿ ಒಂದು ಸಾರಿ ಮತ್ಸ್ಯಾವತಾರ ಮಾಡ್ತಾರೆ. ಅದಾದ ಮೇಲೆ ಚಾಕ್ಷುಷ ಮನ್ವಂತರ ಕೊನೆಯಾದ ಮೇಲೆ, ಅದರ ಪ್ರಳಯ ಕಾಲ ಬಂದ ಮೇಲೆ ನೀವೆಲ್ಲ ಕೆಲಸ ಸತ್ಯವ್ರತ ಮಹಾರಾಜ ಒಂದು ತಾನು ನೀರಿನಲ್ಲಿ ಅಧ್ಯವನ್ನು ಕೊಡುವಾಗ ತನ್ನ ಅವನ ಕೈಯಲ್ಲಿ ಚಿಕ್ಕ ಮತ್ಸ್ಯನಾಗಿ ಭಗವಂತ ಬಂದು ಬೆಳೆದು 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 ದೊಡ್ಡ ಮತ್ಸ್ಯನಾಗಿ ಅವನಿಗೆ ಹೇಳಿ ನೀ ಇವಾಗ ಮಹಾಪ್ರಳಯ ಬರುತ್ತೆ ಅಂತೇಳಿ ನಿನ್ನ ರಕ್ಷಣೆ ಮಾಡ್ತೀನಿ ಅಂತೇಳಿ ಪ್ರಳಯ ಸಮುದ್ರದಲ್ಲಿ ಕ್ರೀಡೆ ಮಾಡುವ ಪರಮಾತ್ಮ ಆ ಸತ್ಯವ್ರತ ಮಹಾರಾಜ ಅವನೇ ವಯೋಸ್ಥ ಮನುವಾಗುತ್ತಾನೆ. ಈ ವಿಧವಾಗಿ ವಯೋಸ್ಥ ಮನುವು ಆದಂತಹ ಅವನ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಮತ್ತೂ ಒಂದು ಮತ್ಸ್ಯ ಅವತಾರ ಭಗವಂತ ಅವತಾರ ಮಾಡ್ತಾನೆ. ಈ ವಿಧವಾಗಿ ಮತ್ಸ್ಯಾವತಾರ, ಅದಾದ ಮೇಲೆ ಮಿಕ್ಕ ಅವತಾರಗಳು, ಕೂರ್ಮ ಅವತಾರದ ಪ್ರಸಂಗ ನಿಮಗೆ ಗೊತ್ತು. ಭಗವಂತ ಸಮುದ್ರ ಮಥನ ಸಮಯದಲ್ಲಿ ಆ ಮಂದರ ಪರ್ವತ ಮುಳುಗದಾಗ ಅದನ್ನು ಉದ್ಧಾರ ಮಾಡುವುದಕ್ಕೆ ಕೂರ್ಮಾವತಾರ ಮಾಡುವುದು. ಆ ಸಂದರ್ಭದಲ್ಲಿ ಅಜಿತನಾಮಕನಾಗಿ ಪರಮಾತ್ಮ ಎಲ್ಲರ ಒಳಗೆ ನಿಂತು ಅವರು ಮಥನ ಮಾಡುವಾಗ ಆ ವಾಸುಕಿ ಸರ್ಪದ ಒಳಗು, ದೇವತೆಗಳ ಒಳಗು, ರಾಕ್ಷಸರ ಒಳಗು, ಎಲ್ಲರ ಒಳಗು ಅಜಿತನಾಮಕನಾಗಿ ನಿಂತು ಅವರೆಲ್ಲರಿಗೂ ಶಕ್ತಿಯನ್ನು ತುಂಬಿಸಿ ಎಲ್ಲ ಸರ್ವಾಂತರ್ಯಾಮಿಯಾದವನು ಆ ಸರ್ವ ಕಾರ್ಯಗಳನ್ನು ಹಾಗೆ ಮಾಡ್ತಾನೆ, ಅವರಿಂದ ಮಾಡಿ ಮಾಡಿಸುವ ಅನ್ನೋದನ್ನು ಚೆನ್ನಾಗಿ ತೋರಿಸಿಕೊಡ್ತಾನೆ. ಅದಾದ ಮೇಲೆ ನರಸಿಂಹಾವತಾರ ಮಾಡುವ ಸಂದರ್ಭ. ಸೊ ಪ್ರಹ್ಲಾದನ ರಕ್ಷಣೆಗಾಗಿ ನರಸಿಂಹಾವತಾರ, ಅದನ್ನು ವಿಸ್ತಾರವಾಗಿ ಮತ್ತು ಇನ್ನೊಂದ್ಸಾರಿ ನೋಡೋಣ. ಸೊ ಈ ನರಸಿಂಹಾವತಾರವನ್ನು ಮಾಡುವ ಪ್ರಸಂಗ ಬರುತ್ತೆ. ಅದಾದ ಮೇಲೆ ವಾಮನಾವತಾರ ಸಂದರ್ಭದಲ್ಲಿ, ಸೊ ಅದನ್ನು ಕೂಡ ಮುಂಚೆ ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಸೊ ಬಲಿಚಕ್ರವರ್ತಿಯಿಂದ ಬಲಿಚಕ್ರವರ್ತಿ ಅವನು ಒಳ್ಳೆ ಯೋಗ್ಯನಾದ ಜೀವ, ಆದರೆ ಅವನ ಒಳಗೆ ಬಲಿ ಅನ್ನುವ ರಾಕ್ಷಸನ ಆವೇಶ ಇರುವ ಕಾರಣದಿಂದ ತಾನು ಮುಂದೆ ಸ್ವರ್ಗಕ್ಕೆ ಅಧಿಪತಿ ಆಗ್ತಾನೆ, ಆದರೆ ಈಗ ಇರುವ ಇಂದ್ರನನ್ನು ರಾಜ್ಯದಿಂದ ತೆಗೆದುಬಿಟ್ಟು ತಾನು ಸ್ವರ್ಗಾಧಿಪತಿ ಆದಾಗ ಅದು ಸರಿಯಿಲ್ಲ ಅಂಥೇಳಿ ಅವನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡಬೇಕು, ಆದರೆ ಅವನ ಉದ್ಧಾರವೂ ಮಾಡಬೇಕು ಅಂಥೇಳಿ ಅವನ ಉದ್ಧಾರ ಮಾಡುವುದಕ್ಕಾಗಿ ವಾಮನಾವತಾರವನ್ನು ಮಾಡ್ತಾನೆ ಭಗವಂತ. ವಾಮನ ಪರಮಾತ್ಮ ದಾನ ರೂಪದಲ್ಲಿ ಬಲಚಕ್ರವರ್ತಿಯಿಂದ ಭೂಮಿಯನ್ನು ಬೇಡಿ ಅವನನ್ನು ಪಾತಾಳಕ್ಕೆ ಕಳಿಸಿ ಅವನ ದ್ವಾರಪಾಲಕನಾಗಿ ತಾನು ನಿಂತು ಅವನ ರಕ್ಷಣೆಯನ್ನು ಮಾಡ್ತಾನೆ. ಈ ವಿಧವಾಗಿ ಆ ಭಗವಂತ ಅಲ್ಲಿ ಆ ಕೆಲಸವನ್ನು ಮಾಡುವುದಾಗುತ್ತೆ. ಅದಾದ ಮೇಲೆ ಆ ಸಂದರ್ಭದಲ್ಲಿ ಪರಶುರಾಮ, ರಾಮ, ಕೃಷ್ಣಾವತಾರ ಹೇಳ್ತಾ ಅಲ್ಲಿ ಕೃಷ್ಣಾವತಾರದ ಕೆಲವು ಅಂಶಗಳೆಲ್ಲ ಹೇಳ್ತಾ ಬರ್ತಾರೆ. ಬಾಲಕನಾದ ಕೃಷ್ಣ ಮಾಡುವಂತಹದ್ದು, ಪೂಜನೆಯ ಸ್ತನ್ಯಪಾನ ಮಾಡುವುದು, ಸಂಹಾರ ಮಾಡುವುದು, ಕೃಷ್ಣನ ಪಾಲಿನ ಸಕರಾಜನ ಸಂಹಾರ ಆಗುವುದು, ಇವೆಲ್ಲ ಕೂಡ ಸಂಕ್ಷೇಪವಾಗಿ ಎರಡನೇ ಸ್ಕಂದದ ಏಳನೇ ಅಧ್ಯಾಯದಲ್ಲಿ ಆ ಕೃಷ್ಣಾವತಾರದ ಅನೇಕ ಅಂಶಗಳು ಹೇಳ್ತಾರೆ. ಹೇಳಿಬಿಟ್ಟು ಅಲ್ಲಿ ಆ ಪ್ರಲಂಬಾಸುರನ ಸಂಹಾರ ಇತ್ಯಾದಿ ವಿಷಯಗಳನ್ನು ಕೂಡ ಹೇಳ್ತಾರೆ. ಕೋಲಿಯಾಪೀಡ, ಆನೆ ಕದ, ಕಂಸದ ಸಂವಾದ ಎಲ್ಲವನ್ನು ಕೂಡ ನರಕಾಸುರ, ಪೌಂಡ್ರಕಾದಿಗಳು, ಮಹಿಂದಾದಿಗಳು ಅವರೆಲ್ಲರ ಸಂಹಾರ ಮಾಡುವ ವಿಚಾರವು ಎಲ್ಲವೂ ಕೂಡ ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾರೆ. ಅದರ ವಿಸ್ತಾರ ಆಮೇಲೆ ಬರುತ್ತೆ. ಸೊ ಈ ವಿಧವಾಗಿ ಈ ಭಗವಂತನ ಅವತಾರಗಳ ಪ್ರಸಂಗಗಳೆಲ್ಲ ಇಲ್ಲಿ ಹೇಳಿದ ಮೇಲೆ ಇನ್ನು ಮುಂಚೆ ಏನು ಬರುತ್ತೆ ಅನ್ನೋದನ್ನು ನಾವು ನಾಳೆ ನೋಡೋಣ. ಇಲ್ಲಿಗೆ ಸಂಕ್ಷೇಪವಾಗಿ ಇವತ್ತು ನೋಡಿದ ಕೆಲವು ಅಂಶಗಳನ್ನು ನೋಡಿದ್ದೀವಿ. ಪ್ರಶ್ನೋತ್ತರಗಳಿಗೆ ಸ್ವಲ್ಪ ಸಮಯ ಕೊಡೋಣ ಅಂತೇಳಿ. ಸೊ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಪ್ರಶ್ನೆಗಳಿದ್ದೆ ಕೇಳ್ಬೋದು.